ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமகிரஹணாதேவானி தஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம். ஸ்வாந்தஸ்தானந்தசய்யாய பூர்ணஜானரசார்ணசே உத்துங்கவாக்தரங்காய மத்வதுக்தப்தயே நம. குருமகில குணஜம் சத்குணைக்காதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்தூத கஷ்டம் ஹயமுக பதநிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாக்கலாட்சிதானந்த லீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீத சுவித்யா வாதசாலின இஷ்டதான் கஷ்டஹர்த்ருன் நம வித்யாமான்யான் முனீன் நம. வாதிராஜபதத்வந்தவாரியாசக்தமானசான் விஸ்வப்ரிய குருன் வந்தே மந்தோஹம் தேவிசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாதத்ஹ ஸர்வே காமாஹ பவந்தேவா ஷபதோ பிம்பசந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞானவிமலம் சாந்தம் விஜயாக்யகுரும் பஜே. ஓம் ஜன்மாஜஸ்யதோன்வஜாதிதரதஸ்யார்த்தேஷ்வபிக்னஸ்வராட் தேனே ப்ரஹ்மஹ்ருதாயாதி கவயே முஹ்யந்தியம் சூரயஃ தேஜோ வாரிமிருதாம் யதா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீகுருப்யோ நம. ஹரி ஓம். சதுர்த்த ஸ்கந்த சுரு மாடத, அதரலி அநேக பிரதான விஷயங்களு வர்த்தா இவே. சதுர்த்த ஸ்கந்ததல்லி அலி முதலனையதாகி வருவதே விசேஷவாகிரத்தக்கந்த அத்ரி மகர்ஷிகள சரித்திரே. அத்ரி மகர்ஷிகள மக்களாகி பிரம்ம விஷ்ணு மகேஸ்வரர் மூறு ஜன வந்தரு. அத்ரி மகர்ஷிகள் பிரம்மதேவர ஆஜ்ஞா பிரகார ருக்ஷ குலாத்ரிகே ஹோகி ஒந்து பாதத மேல நின்று காலியன்னு மாத்திர ஸ்வீகார மாடத்தா ತಪಸ್ಸನ್ನು ಮಾಡ್ತಾರೆ. ನೂರು ವರ್ಷಗಳು ತಪಸ್ಸು ಮಾಡ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂವರು ದರ್ಶನ ಕೊಡ್ತಾ ಇದ್ದಾರೆ. ಅತ್ರಿ ಮಹರ್ಷಿಗಳು ಕೇಳುತ್ತಾರೆ, ನಾನು ಒಬ್ಬರಿಗಾಗೂ ತಪಸ್ಸು ಮಾಡಿದೆ, ಮೂವರು ಬಂದದ್ದು ಹೇಗೆ? ಅಂದರೆ ಒಬ್ಬರಿಗೆ ಮಾಡಿ ಒಬ್ಬರಿಗಾಗಿ ತಪಸ್ಸು ಮಾಡಿದಾಗ ಒಬ್ಬರು ಬರೋದೇ ಕಷ್ಟ, ದರ್ಶನ ಕೊಡೋದೇ ಇಲ್ಲ, ಅಂಥದ್ದು ಮೂವರು ಬಂದುಬಿಟ್ರಲ್ಲ. ಅಂದರೆ ನನ್ನ ತಪಸ್ಸು ಅಂಥ ದೊಡ್ಡದು ಅಂತ ನಾನು ತಿಳ್ಕೊಂಡಿಲ್ಲ, ನೀವೇನೋ ಕರುಣಾ ಮಾಡಿದ್ದೀರಿ, ಆ ಕರುಣೆಗೆ ಕಾರಣವೇನು? ಅದಕ್ಕೆ ಉತ್ತರ ಕೊಡ್ತಾರೆ, ಯಥಾ ಕೃತಸ್ಥೇ ಸಂಕಲ್ಪ ಭಾವ್ಯಂ ತೇನೈವ ನಾನ್ಯಥ. ನೀವು ಹೇಗೆ ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪಕ್ಕೆ ತಕ್ಕಂತೆ ಫಲ ಬಂದಿದೆ. ಅರ್ಥ ಏನು ಅಂದರೆ, ನೀವು ಚಿಂತನೆ ಮಾಡಿದ್ದು ಒಬ್ಬರನ್ನೇ, ಯಾರನ್ನ? ಶ್ರೀಹರಿಯನ್ನೇ ಚಿಂತನೆ ಮಾಡಿದ್ದು. ಆದರೆ ಶ್ರೀಹರಿಯನ್ನು ಬ್ರಹ್ಮನೊಳಗೆ ಬ್ರಹ್ಮನಾಮಕ, ರುದ್ರನೊಳಗೆ ರುದ್ರನಾಮಕ ಅಂತ ಶ್ರೀಹರಿಯನ್ನೇ ಚಿಂತನೆ ಮಾಡಿದ್ದು. ಮಾಡಿದಾಗ ವಿಷ್ಣುವಿನ ರೂಪದ ಜೊತೆಗೆ ಬ್ರಹ್ಮದೇವರೊಳಗಿರತಕ್ಕಂಥ ಬ್ರಹ್ಮ ಅಂತ ಹೆಸರಿಟ್ಟುಕೊಂಡ ಭಗವಂತನ ರೂಪ, ಅದಕ್ಕೂ ಸಂತೋಷ ಆಯಿತು. ದೇವರದ್ದೇ ರೂಪ, ಒಂದು ನಾರಾಯಣ ರೂಪ, ಇನ್ನೊಂದು ಬ್ರಹ್ಮದೇವರ ಒಳಗಿರುವ ರೂಪ, ಇನ್ನೊಂದು ರುದ್ರದೇವರ ಒಳಗಿರುವ ರೂಪ. ಈ ಎರಡೂ ರೂಪಗಳಿಗೂ ಸಂತೋಷ ಆಯಿತು. ಸಂತೋಷ ಆಗಿದ್ದಕ್ಕೆ ದರ್ಶನ ಕೊಡಬೇಕಾದ್ರೆ ಹೇಗೆ ಅಂದರೆ, ಬ್ರಹ್ಮದೇವರಿಂದ ಆ ರೂಪ ಹೊರಬರಲಿಕ್ಕಿಲ್ಲ, ಬಿಂಬರೂಪ ಅಲ್ಲೇ ಇರುತ್ತೆ. ರುದ್ರದೇವರಿಂದ ಹೊರಬರಲಿಕ್ಕಿಲ್ಲ, ರುದ್ರದೇವರಲ್ಲೇ ಇರ್ತಾನೆ. ಇನ್ನು ಆತನ ದರ್ಶನ ಅಂದರೆ ಇವರೇ ಬರಬೇಕು. ಅದಕ್ಕಾಗಿ ನೀವು ಚಿಂತನೆ ಮಾಡಿದ ಕ್ರಮದಿಂದ ನಾವು ಮೂರು ಜನ ಬರಬೇಕಾಯಿತು. ಒಂದು ವೇಳೆ ನೀವೇ ಶ್ರೀಹರಿ ಬ್ರಹ್ಮನಲ್ಲಿ ರುದ್ರನಲ್ಲಿ ಆಯಾ ಹೆಸರಿಂದಿದ್ದಾನೆ ಅಂತ ಮಾತ್ರ ಅಲ್ಲದೆ 24 ತತ್ವಾಭಿಮಾನಿಗಳಲ್ಲಿ 24 ರೂಪಗಳಿಂದ ಇದ್ದಾನೆ ಅಂತ ಚಿಂತನೆ ಮಾಡಿದರೆ 24 ತತ್ವಾಭಿಮಾನಿಗಳು ಪ್ರಸನ್ನರಾಗಿ ಬರಬೇಕಾಗುತ್ತೆ. ಅದನ್ನು ಅರಣ್ಯಕಾಚಾರ ಹೇಳ್ತಾರೆ, ಏಕಕಾಲದಲ್ಲಿ ಸರ್ವ ದೇವತೆಗಳನ್ನು ಪ್ರಸನ್ನೀಕರಿಸಿಕೊಳ್ಳುವಂಥ ಉಪಾಯ ಅಂದರೆ ಇದು. ಇದು ನಾವು ನಿತ್ಯವೂ ಮಾಡಬೇಕಂತೆ. ಯಾಕೆ, ನಮ್ಮೊಳಗೆ 24 ತತ್ವಾಭಿಮಾನಿಗಳ ಮೂಲಕ ಭಗವಂತ ಸರ್ವ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಅವನ ಅಪರೋಕ್ಷ ಆಗಬೇಕಾದರೆ ಮೊದಲು ಚಿಕ್ಕವರ ಅಪರೋಕ್ಷ, ನಂತರ ಹಾಗೆ ಹಾಗೆ ಎಲ್ಲರ ಅಪರೋಕ್ಷ ಜ್ಞಾನ ಆದ ಮೇಲೆ ದೇವರ ಅಪರೋಕ್ಷ ಆಗುತ್ತೆ. ಇವರೆಲ್ಲರ ಅಪರೋಕ್ಷ ಆಗಬೇಕಾದ್ರೆ ಒಬ್ಬೊಬ್ಬರನ್ನು ದೇವರಂತೇನೆ ಉಪಾಸನೆ ಮಾಡ್ತಾ ಹೋಗಬೇಕು. ಯಾವ ಕಲ್ಪಕ್ಕಾಗಬೇಕು ಎಲ್ಲರ ಉಪಾಸನ? ಅದಕ್ಕೆ ಏಕಕಾಲದಲ್ಲಿ ಎಲ್ಲರ ಉಪಾಸನ ಮಾಡಬೇಕು ಅಂದರೆ ಒಬ್ಬನೇ ಸ್ವಾಮಿ ಎಲ್ಲರಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿ, ಆ ಒಬ್ಬನನ್ನು ನಮ್ಮ ಬಿಂಬ ಅಂತ ಚಿಂತನೆ ಮಾಡಿ ಅವನನ್ನು ಸಂತೋಷಗೊಳಿಸಿದರೆ ಎಲ್ಲ ದೇವತೆಗಳಿಗೂ ಸಂತೋಷ ಆಗುತ್ತೆ. ಎಲ್ಲರೂ ಏಕಕಾಲದಲ್ಲಿ ನಮಗೆ ಅನುಗ್ರಹ ಮಾಡುತ್ತಾರೆ. ಈ ಅನುಸಂಧಾನ ನಾವು ನಿತ್ಯವೂ ಮಾಡಬೇಕು, ಅದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ನಂತರ ಸಂಕಲ್ಪವೇನು, ಯಾರಾದರೆ ನನಗೆ ದರ್ಶನ ಕೊಡುತ್ತಾರೋ ಮಹಾನುಭಾವರು, ಅವರು ಅವರಿಗೆ ಸಮಾನವಾದ ಮಕ್ಕಳನ್ನು ಕೊಡಲಿ, ಅದಕ್ಕೆ ನಾವೇ ಬರ್ತಾ ಇದ್ದೇವೆ ಅಂತ ಹೇಳಿದರು. ಮೂರು ಜನ ಇವರನ್ನು, ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮಕ್ಕಳಂತೆ ಮುದ್ದಿಸಿ ನೋಡುವಂಥ ಅದ್ಭುತವಾದ ಭಾಗ್ಯ ಅತ್ರಿ ಅನಸೂಯಾದೇವಿಯರಿಗೆ ಸಾಧ್ಯವಾಯಿತು. ನಂತರ ವಿಶೇಷವಾಗಿರತಕ್ಕಂಥ ಪ್ರಜಾಪತಿಗಳ ಯಜ್ಞ ನಡೆಯುತ್ತಾ ಇದೆ. ನಡೆಯುವಾಗ ಬ್ರಹ್ಮ ರುದ್ರ ಮೊದಲಾದಂಥ ಎಲ್ಲ ದೇವತೆಗಳಿದ್ದಾರೆ. ಮಧ್ಯದಲ್ಲೇ ಬಂದವರು ದಕ್ಷ ಪ್ರಜಾಪತಿಗಳು. ಅದು ಯಾಕೆ, ದೊಡ್ಡವರೆಲ್ಲ ಮೊದಲೇ ಬಂದಾಗ ಚಿಕ್ಕವರು ನಂತರ ಯಾಕೆ ಬಂದರು ಅಂದರೆ, ಬ್ರಹ್ಮದೇವರೇ ಹೇಳಿದ ಒಂದು ಕಾರ್ಯದ ನಿಮಿತ್ತವಾಗಿ ಹೋಗಿದ್ದರು. ಹೋದವರು ತಿರುಗಿ ಬಂದರು. ಬಂದಾಗ ಎಲ್ಲರೂ ಎದ್ದರು, ಅವರ ತೇಜಸ್ಸಿಗೆ ಆಕರ್ಷಿತರಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರೆದ್ದಿಲ್ಲ, ರುದ್ರದೇವರೆದ್ದಿಲ್ಲ. ಹೇಳ್ತಾರೆ, ರುದ್ರದೇವರು ಏಳದೆ ಹೋಗುವುದಕ್ಕೆ ಕಾರಣ ಏನು? ಎರಡು ಕಾರಣ, ಇವರು ಚಿಕ್ಕವರಾದ್ದರಿಂದ ಎದ್ದಿಲ್ಲ, ಎರಡನೆಯದು ಯಜ್ಞದಲ್ಲಿ ಬ್ರಹ್ಮಸ್ಥಾನಕ್ಕೆ ಕೂತಿದ್ರು ಅಂತ ಹೇಳ್ತಾರೆ. ಬ್ರಹ್ಮಸ್ಥಾನಕ್ಕೆ ಕೂತವರು ತಮಗೆ ಯಾರೇ ಬರಲಿ ಏಳಬಾರದು, ಮಾತಾಡಬಾರದು, ಕೂತಿರಬೇಕು, ತಪ್ಪಿದ್ದರೆ ಅದನ್ನು ತಿದ್ದಬೇಕು ಅಷ್ಟೇ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಪೂರ್ವ ಪ್ರಾಂಗ್ ನಿಷಣ್ಣಂ, ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತಿದ್ರು ರುದ್ರದೇವರು. ಎರಡನೆಯದು, ಇವರು ಚಿಕ್ಕವರಾಗಿದ್ದರು. ಆದರೆ ಅಲ್ಲಿ ಒಂದು ಸೂತ್ರ ಬಂದಿದೆ, ಹೇಳ್ತಾ ಇದ್ದಾರೆ, ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಬಂದು ಕೂತು ರುದ್ರದೇವರನ್ನು ತೀಕ್ಷ್ಣವಾಗಿ ನೋಡುತ್ತಾ ಹೇಳ್ತಾ ಇದ್ದಾರೆ, ನನ್ನ ಮಗಳ ಮದುವೆ ಮಾಡಿಕೊಂಡಿದ್ದಾನೆ ನನ್ನ ಅಳಿಯ, ಲೋಕಪಾಲಕನಾಗಿರಬಹುದು, ದೊಡ್ಡವನಾಗಿರಬಹುದು, ಆದರೆ ನನ್ನ ಅಳಿಯನಾದ್ದರಿಂದ ನನ್ನ ಶಿಷ್ಯನಾಗಿದ್ದಾನೆ. ಅಳಿಯ ಅಂದರೆ ಶಿಷ್ಯ. ಶಿಷ್ಯ ಅಂದರೆ ನಾನು ಬಂದಾಗ ಎದ್ದು ನಮಸ್ಕಾರ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಮಾತೂ ಆಡಲಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಲುಪ್ತಕ್ರಿಯಾಯ ಅಶುಚಯೇ ಮಾನಿನೇ ಭಿನ್ನ ಸೇತವೆ. ಇಲ್ಲೊಂದು ಸೂತ್ರ ಹೇಳಿಕೊಡ್ತಾ ಇದ್ದಾರೆ. ನಮಗೆ ನಮ್ಮ ವರ್ಣ ಆಶ್ರಮಕ್ಕೆ ತಕ್ಕಂತೆ ವೇದ ಯಾವ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿರುತ್ತೋ, ನಿತ್ಯ ಕರ್ಮಗಳು, ವೇದೋಕ್ತ ಕರ್ಮಾನುಷ್ಠಾನ, ಅದನ್ನು ನಾವು ಬಿಟ್ಟರೆ, ಲೋಪಗೊಳಿಸಿದರೆ ಏನಾಗುತ್ತೆ? ಆಗ ಹೇಳ್ತಾರೆ, ನಾವು ಅಶುಚಿಗಳಾಗ್ತೇವೆ, ನಮ್ಮಲ್ಲಿ ಅಶುಚಿ ದೋಷ ಬರುತ್ತೆ. ಮಾಡಬೇಕಾದ್ದನ್ನು ಬಿಟ್ಟಾಗ ನಾವು ಅಶುಚಿ ಅಂದರೆ ಏನು, ಸೂತಕ ಬರುತ್ತೆ, ಸೂತಕದ ಮೈಲಿಗೆ. ಈ ಸೂತಕದ ಮೈಲಿಗೆ ಅಂದಾಗ ವಿದ್ಯಾಮಾನ್ಯರು ಹೇಳ್ತಾ ಇದ್ರಂತೆ, ಅವರ ಹತ್ರ ಯಾರೋ ಈ ಕರ್ಪೂರ ಮಡಿಗೆ ಬರುತ್ತಾ ಅಂತ ಕೇಳಿದರು. ಕರ್ಪೂರದ ಆರತಿ ಮಾಡುತ್ತಾರೆ ಸಾಮಾನ್ಯವಾಗಿ, ಕರ್ಪೂರ ಮಡಿಗೆ ಬರುತ್ತಾ ಅಂದರು. ಆವಾಗ ಅವ್ರು ಹೇಳಿದ್ರಂತೆ, ಸಿಟ್ಟೇ ಬರ್ತಾ ಇದೆ, ಕರ್ಪೂರ ಬರಲ್ವಾ? ಯಾಕೆ, ಮಡಿಯಲ್ಲಿ ಇದ್ದಾಗ ಸಿಟ್ಟು ಬಂದ ಕೂಡಲೇ ಸ್ನಾನ ಮಾಡಿ ಬರಬೇಕು. ಯಾಕೆ, ಸಿಟ್ಟು ಸೂತಕದ ಮೈಲಿಗೆ. ಹೆಣವನ್ನು ಮುಟ್ಟಿದರೆ ಎಷ್ಟು ಮೈಲಿಗೆಯೋ ಅಷ್ಟು ಮೈಲಿಗೆ ಸಿಟ್ಟು. ನಮಗೆ ಸಿಟ್ಟು ಬರೋದೇ ಪೂಜೆಯಲ್ಲಿದ್ದ, ಆ ಮಡಿಯಲ್ಲಿದ್ದಾಗಲೇ ಸಿಟ್ಟು ಬರ್ತಾ ಇರುತ್ತೆ. ಅದು ಹಾಗಿಟ್ಟಿಲ್ಲ ಹೀಗಿಟ್ಟಿಲ್ಲ ಅಂತ ಒದರಾಟ ಚೀರಾಟ ಸಿಟ್ಟು ಅಲ್ಲೇ ಬರ್ತಾ ಇರುತ್ತೆ. ಅವಾಗ ಅಂದ್ರಂತೆ, ಆ ಸಿಟ್ಟು ಬಂದರೂ ಆ ಮೈಲಿಗೆಯಲ್ಲೇ ಪೂಜೆ ಮಾಡಲಿಕ್ಕೆ ಬರುತ್ತೆ, ಮತ್ತೆ ಕರ್ಪೂರ ಬರಲ್ಲೇನಯ್ಯ, ಜಡ ಪದಾರ್ಥ ಬರುತ್ತೆ ಅಂತ ಹೇಳಿದ್ರಂತ. ಸರಿ, ನಂತರ ವಿಶೇಷವಾಗಿ ರುದ್ರದೇವರು ಅಲ್ಲಿ ಕೂತಿರುವಂಥವರನ್ನ ಹೇಳ್ತಾ ಇದ್ದಾರೆ, ಲುಪ್ತಕ್ರಿಯಾಯ ಅಶುಚಯೇ. ತುಂಬ ಅಹಂಕಾರ ಇದೆ ಈ ರುದ್ರನಿಗೆ, ಮರ್ಯಾದೆಯನ್ನು ಮುರಿದಿದ್ದಾನೆ, ದೊಡ್ಡವರಿಗೆ ಕೊಡಬೇಕಾದ ಮರ್ಯಾದೆಯನ್ನು ಕೊಡದೆ ಹೋಗಿದ್ದಾನೆ. ಇವನಿಗೆ ನಾನು ನನ್ನ ಮಗಳನ್ನು ಕೊಟ್ಟಿದ್ದೇನೆ, ಹೇಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಯಾರು ವೇದೋಕ್ತ ಮಂತ್ರಗಳಿಗೆ ಅಧಿಕಾರಿಗಳಲ್ಲವೋ ಅವರಿಗೆ ವೇದೋಕ್ತ ಮಂತ್ರ ಉಪದೇಶ ಕೊಟ್ಟಂತೆ ಕೊಟ್ಟೆ. ಯಾರಿಗೆ ಮಂತ್ರ ಜಪ ಮಾಡುವ ಅಧಿಕಾರವೇ ಇಲ್ಲ, ಅವರನ್ನು ಕರೆದು ಉಪದೇಶ ಕೊಟ್ಟರೆ ಮಂತ್ರಕ್ಕೂ ಅವಮಾನ, ಕೊಟ್ಟವರಿಗೂ ಅವಮಾನ. ಹಾಗಾಯಿತು. ಇನ್ನು ಈ ರುದ್ರ ಎಲ್ಲಿರ್ತಾನೀತ ಹೇಳ್ತಾರೆ, ಪ್ರೇತಾವಾಸೇಶು ಘೋರಃ ಘೋರೈಹಿ ಭೂತಗಣೈರ್ವೃತಃ. ಯಾವಾಗೂ ಸ್ಮಶಾನದಲ್ಲಿರ್ತಾನೆ ಈ ರುದ್ರ, ಪ್ರೇತಗಳು ತಿರುಗಾಡುವಂಥ ಸ್ಮಶಾನದಲ್ಲಿರ್ತಾನೆ. ಘೋರವಾದ ಪ್ರಮಥಗಣಗಳು ಭೂತಗಣಗಳು ಇವನ ಹಿಂದೆ ಇರುತ್ತೆ, ಒಳ್ಳೆಯವರೊಬ್ಬರೂ ಇರಲ್ಲ ಇವನ ಹಿಂದೆ. ಅಷ್ಟೇ ಅಲ್ಲ, ಅಟತಿ ಯಾವಾಗಲೂ ತಿರುಗಾಡ್ತಾ ಇರ್ತಾನೆ. ಹೇಗೆ, ಉನ್ಮತ್ತವತ್ ನಗ್ನ ವ್ಯುಕ್ತಕೇಶ ಹಸನ್ ರುದನ್. ಕೂದಲೆಲ್ಲ ಚೆನ್ನಾಗಿ ಹರಡಿಕೊಂಡಿರ್ತಾನೆ, ಗಂಟು ಹಾಕಿರಲ್ಲ, ಕೂದಲೆಲ್ಲ ಹರಡಿಕೊಂಡಿರ್ತಾನೆ. ಅದಕ್ಕೆ ಹೇಳ್ತಾರೆ, ನಾವು ಹೆಂಗಸರಾಗಲಿ ಗಂಡಸರಾಗಲಿ ಕೂದಲು ಹರಡಿಕೊಂಡು ಹೋಗಬಾರದು, ಅದಕ್ಕೆ ಗಂಟು ಹಾಕಬೇಕು. ಜುಟ್ಟು ಗಂಡಸರು ಗಂಟು ಹಾಕಬೇಕು ಶಿಖ, ಹೆಂಗಸರು ಹೆರಳನ್ನು ಗಂಟು ಹಾಕಬೇಕು. ಹಾಕದೆ ಕತ್ತರಿಸಿ ಬಿರಿ ಹಾಕಿ ಹೋದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರೇತಗಳೆಲ್ಲ ಬಂದು ಕೂಡುತ್ತಂತೆ ಮೈ ಮೇಲೆ. ಅದಕ್ಕೆ ಪ್ರೇತಗಳು ಬಂದದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ ಅವರು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ. ಅವರು ಮನುಷ್ಯರಂತೆ ಮಾತಾಡಲ್ಲ. ಪ್ರೇತಗಳು ಬಡ್ಕೊಂಡ್ರೆ ಹೇಗಿರುತ್ತೋ ಆ ಥರ ತುಂಬ ಸಿಟ್ಟಿನಿಂದ ಮಾತಾಡುವುದು ಇವೆಲ್ಲ ನೋಡಿದಾಗ ಓಹೋ ಇವರು ಈ ಇದ್ದದ್ದಕ್ಕೆ ಪ್ರೇತಗಳೆಲ್ಲ ಬಂದಿತ್ತು ಅಂತ ಕಾಣುತ್ತಲ್ಲಿ ನಮ್ಮ ಯಾರು ಅಚ್ಯುತದಾಸರು ಅಂತಿದ್ದರು. ಹೌದು ಹರಿಕತೆ ಅವರು ಒಂದು ಸಲ ತುಂಬ ಸುಂದರವಾಗಿ ಮಾಡ್ತಾ ಒಬ್ಬ ಚಿಕ್ಕ ಹುಡುಗ ತಾಯಿ ದಿನಾಗೂ ರಾಮಾಯಣ ಭಾರತ ಕಥೆಗಳೆಲ್ಲ ಹೇಳ್ತಾ ಇದ್ದಂತೆ. ಅವನಿಗೆ ಸಂಶಯ ಬಂತು ಒಂದ್ಸಲ, ಅಮ್ಮ ಒಂದ್ಸಲ ನೀನು ಹೇಳ್ತೀಯಲ್ಲ ಪೂತನ ಶೂರ್ಪನಖ ಎಲ್ಲ ಹೇಳ್ತೀಯಲ್ಲ ಅವ್ರನ್ನ ಒಂದ್ಸಲ ನೋಡ್ಬೇಕು ಅಂತಿದೆ, ತೋರಿಸ್ತೀಯ? ತಾಯಿ ಅಂದು ಎಲ್ಲಿ ತೋರಿಸ್ಬೇಕು ಅವ್ರನ್ನ? ಆಕೆ ತುಂಬ ಆಲೋಚನೆ ಮಾಡಿದ್ಲು. ಆ ಹುಡುಗ ತುಂಬ ಕಾಟ ಕೊಟ್ಟ, ನಂಗೆ ನೋಡಲೇಬೇಕು ಅವ್ರನ್ನ, ಹೇಗಾದ್ರು ಸರಿ ನಾಳೆ ನೋಡಿಸು. ಆಕೆ ತುಂಬ ಆಲೋಚನೆ ಮಾಡಿ ಅವರನ್ನು ಕರ್ಕೊಂಡು ಒಂದು ಸ್ಥಾನಕ್ಕೆ ಹೋದ್ಲು, ಒಂದು ಕಡೆ ಕರ್ಕೊಂಡು ಹೋದ್ಲಂತೆ. ಕರ್ಕೊಂಡು ಹೋಗಿ ನಿಲ್ಲಿಸಿದ್ಲಂತೆ. ನಿಲ್ಲಿಸಿದ್ಲೆ, ನೋಡಪ್ಪ ಸ್ವಲ್ಪ ಹೊತ್ತಿಗೆ ಎಲ್ಲ ಬರ್ತಾರೆ ನೋಡು, ಹೊರಗೆ ಬರ್ತಾ ಇರ್ತಾರೆ ನೋಡು, ನಿಂಗೆ ಹೆಂಗೆ ಅನ್ಸುತ್ತೆ ನೋಡು. ಆ ಹುಡುಗ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿದರೆ ಆ ಪುರಾಣದಲ್ಲಿ ಏನು ವರ್ಣನೆ ಮಾಡಿರ್ತಾರೆ, ಯಾರನ್ನ ಶೂರ್ಪನಖ ಪೂತನ ಆತಾಟಕಿ ಅವರ ಅಂದರೆ ಅವರ ವಸ್ತ್ರಧಾರಣೆ ಹೇಗಿರ್ತಾರೆ, ಕೂದಲು ಹೇಗಿರುತ್ತೆ ಅಂತ ಎಲ್ಲ ವರ್ಣನೆ ಮಾಡಿರ್ತಾರಲ್ಲ, ಎಲ್ಲ ಸರಿಯಾಗಿ ಸೂಟ್ ಆಗ್ತಿತ್ತು. ಅವನಂದ, ಹೌದು ಹೌದು ಇವರೇ ಇರಬೇಕು, ಹೀಗೆ ಹೀಗೆ ಹೇಳಿದಾರಲ್ಲ ಅಂತ. ಕೊನೆಗೆ ಅಚ್ಯುತದಾಸರು ಹೇಳಿದರು, ಆಕೆ ಕರ್ಕೊಂಡು ಹೋಗಿದ್ದು ಎಲ್ಲಿಗೆ ಗೊತ್ತಾ, ಈ ಬ್ಯೂಟಿ ಪಾರ್ಲರ್ ಮುಂದೆ ಕರ್ಕೊಂಡು ಹೋದ್ಲು, ಅಲ್ಲೇ ನೋಡೋಷ್ಟೊತ್ತಿಗೆ ಆ ಹುಡುಗನಿಗೆಲ್ಲ ಭಾಳ ಸಂತೋಷ ಆಯಿತು ಅಂತ. ಹಾಗೆ ಯುಕ್ತಕೇಶ ನಗ್ನಾಗಿ ತಿರುಗಾಡ್ತಾನೆ, ಯಾವಾಗೂ ನಗ್ತಾ ಇರ್ತಾನೆ, ಹುಚ್ಚನಂತೆ ಹುಚ್ಚನಂತೆ ಅಳತಾ ಇರ್ತಾನೆ, ಒಬ್ಬನೇ ಇರ್ತಾನೆ. ಇನ್ನು ಚಿತಾಭಸ್ಮಕೃತ ಸ್ನಾನ, ಯಾವಾಗೂ ಆ ಹೆಣ ಸುಟ್ಟಂಥ ಬೂದಿ ಏನಿರುತ್ತೆ ಅದರಿಂದ ಬರೀ ಹಚ್ಕೊಳ್ಳೋದಲ್ಲ, ಸ್ನಾನ ಮಾಡ್ತಾರೆ. ಅದಕ್ಕೆ ನೀವು ಎಲ್ಲಿಗೆ ಹೋಗಬೇಕು, ಕಾಶಿಗೆ ಹೋದರೆ ಕಾಲಭೈರವ ಅಂತ, ಆ ಕಾಲಭೈರವ ರುದ್ರದೇವರದ್ದೇ ಲಿಂಗ, ಆ ಕಾಲಭೈರವನಿಗೆ ಅವಾಗೆ ಹೋಗಬೇಕು ಪಾಲಕಿ ಸ್ಮಶಾನಕ್ಕೆ. ಸ್ಮಶಾನಕ್ಕೆ ಹೋದರೆ ಅದು ಮತ್ತು ಯಾವಾಗೂ ನಿನ್ನೇನೋ ಮೊನ್ನೆನೋ ಸುಟ್ಟದ್ದಿರಬಾರ್ದು ಹೆಣ, ಅವಾಗೆ ಸುಟ್ಟಿರಬೇಕು. ಆ ಬೂದಿ ಬಿಸಿ ಬಿಸಿ ಆಗಿರಬೇಕದು. ಆ ಬೂದಿಯನ್ನು ಒಳ್ಳೆ ಬೆಳ್ಳಿ ಕೊಡದಲ್ಲಿ ತರ್ತಾರೆ, ಬೆಳ್ಳಿ ಕೊಡದಲ್ಲಿ ತಂದು ರುದ್ರದೇವರಿಗೆ ಅಭಿಷೇಕ ಮಾಡ್ತಾರೆ, ಆ ಚಿತಾಭಸ್ಮದಿಂದ ಅಭಿಷೇಕ ಮಾಡ್ತಾರೆ, ಆ ಭಸ್ಮವನ್ನು ಹಚ್ಚಿಕೊಳ್ತಾರೆ, ಆ ಭಸ್ಮವನ್ನೇ ಹಚ್ಚಿಕೊಳ್ತಾರೆ ಅಲ್ಲಿ. ಅದಕ್ಕೆ ಚಿತಾಭಸ್ಮಕೃತ ಸ್ನಾನ ಮಾಡಲಿ. ಅದಕ್ಕೇನು ಅಂದರೆ ಇನ್ನೊಂದು ಕಡೆ ಹೇಳ್ತಾರೆ ಪುರಾಣದಲ್ಲಿ, ಚಿತಿಯನ್ನು ಸುಡುವಾಗ ಭಸ್ಮ ಗಾಳಿಗೆ ಹಾರಿ ನಮ್ಮ ತಲೆ ಮೇಲೆ ಬಿದ್ದರೆ, ಎಲ್ಲೋ ಹೋಗ್ತಾ ಇರ್ತೀವಿ ಅದು ಬಿದ್ದರೆ ಹಾಗೇ ಹೋಗಿ ಸ್ನಾನ ಮಾಡಬೇಕು, ಅಷ್ಟು ಮೈಲಿಗೆ ಅದು ಚಿತಾಭಸ್ಮ, ಅಷ್ಟು ಮೈಲಿಗೆ. ಇನ್ಯಾವುದು ಮೈಲಿಗೆ ಅಂದರೆ ಎಲುಬುಗಳು ಮಹಾಮೈಲಿಗೆ. ಎಲುಬು ಅದರಲ್ಲಿ ಮನುಷ್ಯರ ಎಲುಬು ಮಹಾಮೈಲಿಗೆ ಅಂತೆ, ಪ್ರಾಣಿಗಳದ್ದಾದರೂ ಚೂರ ಆಚೆ ಈಚೆ ನಡೆಯುತ್ತೆ, ಮನುಷ್ಯರ ಎಲುಬು ಮನೆಯಲ್ಲಿ ಬರಲೇಬಾರದು. ಈತ ನೋಡಿದರೆ ಪ್ರೇತಾಸ್ಥಿ ಗ್ರಂಥಿಭೂಷಣ, ಕೊರಳು ತುಂಬ ಎಲುಬುಗಳೇ ಹಾಕ್ಕೊಂಡಿರ್ತಾನೆ, ಕಪಾಲಗಳು ಹಾಕ್ಕೊಂಡಿರ್ತಾನೆ, ಕಪಾಲಿ ಅಂತ ಹೆಸರು. ಆದ್ದರಿಂದ ಇವನಿಗೆ ಹೆಸರು ಶಿವ ಅಂತ, ಅಮಂಗಳ ಇವ ಅಶಿವ ಅಷ್ಟೆ. ಅಷ್ಟೇ ಅಲ್ಲ, ಯಾವಾಗೂ ಮತ್ತ, ಯಾವಾಗೂ ಮತ್ತನಾಗಿರ್ತಾನೆ, ಮತ್ತರಾಗಿರುವಂಥ ಜನರಿಗೆ ಬಹಳ ಪ್ರಿಯ. ಅಂದರೆ ಯಾವಾಗೂ ಹೆಂಡ ಕೊಡದವರು ಇರ್ತಾರಲ್ಲ ಆ ಥರ ಇರ್ತಾನೆ, ಅಂಥವರಿಗೆ ಬಹಳ ಪ್ರಿಯ. ಇನ್ನು ಹೇಳ್ತಾ ಇದ್ದಾರೆ, ಪತಿ ಪ್ರಮಥಭೂತಾನಾಂ ತಮೋ ಮಾತ್ರಾತ್ಮಿಕ ಆತ್ಮನಾಂ. ಅದರಿಂದ ಹೇಳ್ತಾರೆ ಈ ಪ್ರಮಥ ಗಣಗಳಿಗೆ ತಮೋ ಗುಣದವರಿಗೆ ಇವನ ನಾಯಕ. ಉನ್ಮಾದನಾಥಾಯ, ಉನ್ಮಾದ ಬಂದವರಿಗೆ ಅಂದರೆ ಹುಚ್ಚರಾದವರಿಗೆ ನಾಯಕನಿವ, ನಷ್ಟ ಶೌಚಾಯ, ಶೌಚವೇ ಇಲ್ಲ, ದುರ್ಹೃದಯ, ದುಷ್ಟವಾದಂಥ ಹೃದಯ, ಬಹಳ ಕ್ರೂರಿ, ಇವನಿಗೆ ನನ್ನ ಒಳ್ಳೆ ಮಗಳನ್ನು ಕೊಟ್ಟೆ ಅಂತ ಬೈಗಳನ್ನು ನಿಲ್ಲಿಸ್ತಾ ಇದ್ದ. ಅವಾಗ ಹೇಳ್ತಾರೆ, ಎಂಥ ರುದ್ರದೇವರನ್ನು ಹೀಗೆ ಬೈತಾರಲ್ವ, ಆದರೆ ಹೇಳಿದ್ದು ಸುಳ್ಳೋ ಸತ್ಯವೋ ಅಂತ. ಒಂದೊಂದು ಅಕ್ಷರವೂ ಸತ್ಯ, ಸತ್ಯವೋ ಅಂದರೆ ಸುಳ್ಳು. ಹೇಗೆ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಪ್ರೇತಾವಾಸಗಳು ಅಂದರೆ ಸ್ಮಶಾನ ಭೂಮಿಯಲ್ಲಿ ತಿರುಗಾಡುವುದು ಸತ್ಯ, ಅದರಿಂದಾಗಿ ರುದ್ರದೇವರು ಮೈಲಿಗೆ ಆಗುವುದು ಅಸತ್ಯ. ರುದ್ರದೇವರಿಗೆ ಮೈಲಿಗೆ ಇಲ್ಲ, ತಿರುಗಾಡುವುದು ಮೈಲಿಗೆ ಇರುವ ಜಾಗ. ಇನ್ನು ವಿಶೇಷವಾಗಿ ನಗ್ನರಾಗಿರ್ತಾರೆ ಅಂದರೆ ಮೈ ಮೇಲೆ ಅಭಿಮಾನ ಇಲ್ಲ, ಶರೀರದ ಮೇಲೆ ಅಭಿಮಾನ ಕಳ್ಕೊಂಡಿರ್ತಾರೆ. ಶುಕಾಚಾರ್ಯರು ಹಾಗೆ ಬಂದಿದ್ರು, ಶುಕಾಚಾರ್ಯರು ಹಾಗೆ ಬಂದಿದ್ರು. ನಂತರ ಹೇಳ್ತಾ ಇದ್ದಾರೆ, ಕೂದಲೆಲ್ಲ ಬಿರಿ ಹಾಕ್ಕೊಂಡಿರ್ತಾರೆ ಅಂದರೆ ಅವಧೂತ ವೇಷ ಅಂತ ಹೇಳ್ತಾ ಇದ್ದಾರೆ. ಅವಧೂತರಾಗಿರ್ತಾರೆ, ಅವಧೂತರ ಹಾಗೆ ಇರ್ತಾರೆ. ಅಷ್ಟೇ ಅಲ್ಲ, ನಗ್ತಾ ಇರ್ತಾರೆ ಹುಚ್ಚರಂತೆ, ಒಬ್ಬರೇ ಕೂತ್ಕೊಂಡು ಒಬ್ಬರೇ ಅಳತಾ ಇರ್ತಾರೆ ಅಂದರೆ ಆ ಸ್ಥಿತಿ ಬರಬೇಕು ಅಂತ ಎಲ್ಲರೂ ದೇವರನ್ನು ಕೇಳಿಕೊಳ್ಳುತ್ತಾರೆ. ನಗುವರೋ, ರೋದಿಸುವರೋ, ನಾಟ್ಯವಾಡುವರೋ, ಒಬ್ಬರೇ ದೇವರನ್ನ ಚಿಂತನೆ ಮಾಡುತ್ತಾರೆ, ಅದು ದೋಷ ಅಲ್ಲ ರುದ್ರದೇವರಿಗೆ. ನಂತರ ಮಹಾ ನಮಗದು ಬೇಕು, ನಾವು ಯಾವ ಸ್ಥಿತಿಗೆ ಹೋಗಬೇಕು ಅಂದರೆ ನಮ್ಮ ಸಾಧನೆ, ನಾವು ದೇವರಲ್ಲಿ ಪ್ರೀತಿ ಜಾಸ್ತಿಯಾಗಿ ದೇವರಿಗಾಗಿ ಅಳೋದು ಬರಬೇಕು, ದೇವರು ಮಾಡಿದ ಚೇಷ್ಟೆಗಳನ್ನು ನೆನೆದು ಒಬ್ಬರೇ ಯಾರನ್ನೂ ಲೆಕ್ಕ ಮಾಡದೆ ನಗೋದು ನಮಗೆ ಬೇಕು. ಆ ಎರಡು ಬೇಕು ಅಂತಾದರೆ ರುದ್ರದೇವರನ್ನು ಕೇಳಬೇಕು. ಇನ್ನು ಚಿತಾಭಸ್ಮ ಸ್ನಾನ ಮಾಡುತ್ತಾರೆ, ಎಲುಬು ಹಾಕ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಹೇಳ್ತಾರೆ, ಕಂಡ ಕಂಡವರ ಭಸ್ಮ ಅವರು ಹಚ್ಚಿಕೊಳ್ಳಲ್ಲ, ಕಂಡ ಕಂಡವರ ಎಲುಬು ಮೂಲ ಆ ರೂಪದಲ್ಲಿ ಧಾರಣೆ ಮಾಡಲ್ಲ. ಎಂಥದ್ದು ಅಂದರೆ ಪರಮ ಭಾಗವತರಾದವರ, ಎಷ್ಟೇ ಭಾಗವತರಾಗಿದ್ದರೂ ಏನೇ ಆಗಿದ್ದರೂ ಸ್ಮಶಾನಕ್ಕೆ ಹೋಗಲೇಬೇಕಲ್ಲ ಸತ್ತ ಮೇಲೆ. ಅದು ಎಂಥ ದೊಡ್ಡ ಆಚಾರ್ಯ ಆಗಿರಲಿ ಏನೇ ಆಗಿರಲಿ, ಪ್ರಾಣ ಬಿಟ್ಟ ಮೇಲೆ ಅವರ ಶರೀರ ಅಲ್ಲಿಗೆ ಹೋಗಬೇಕಾ ಮನೆಯಲ್ಲಿ ಇಟ್ಕೊಳ್ತಾರ? ಇಲ್ಲಲ್ಲ, ಅಲ್ಲಿಗೆ ಹೋಗಬೇಕು. ಜೊತೆಗೆ ಅವರು ಬರ್ತಾರೆ, ತಮ್ಮ ಶರೀರ ಎಲ್ಲಿ ದಹನ ಆಗುತ್ತೋ ಅಲ್ಲಿಗೆ ಅವ್ರು ಬರಲೇಬೇಕು. ನಾವು ಒಂದು 5 ಡೇ ಅಲ್ಲಿ ಹೋಗಿ ಕೂತ್ಕೋಬೇಕಾಗುತ್ತೆ. ಅಂತಹ ಕಾಲಕ್ಕೆ ಆ ಶರೀರವನ್ನು ದಹನ ಮಾಡಿದಾಗ ಭಗವಂತನ ಭಕ್ತರ ಅಸ್ಥಿಗಳನ್ನು ಧಾರಣೆ ಮಾಡ್ತಾರಂತೆ. ಯಾದವಾರ್ಯರಂಥ ಮಹಾನುಭಾವರು, ಅವರ ಅಸ್ಥಿಗಳಿಂದ ಭಾಗವತ ಬರ್ತಾ ಇತ್ತು, ಅಂಥ ಅಸ್ಥಿಗಳು ಹಾಕ್ಕೊಂತಾರೆ, ಅಂಥ ಭಸ್ಮವನ್ನು ಧಾರಣೆ ಮಾಡ್ತಾರೆ. ಶೇಷದಾಸರು, ಮೊದಲು ಕಲ್ಲು ಶೇಷದಾಸರ ಶರೀರ ದಹನ ಆದಾಗ ಅಸ್ಥಿ ವಿಸರ್ಜನೆ ಮಾಡಬೇಕು, ಅಸ್ಥಿ ಸಂಚಯನ ಅಂತ ಹೋದಾಗ ಕಲ್ಲೂರು ಕೃಷ್ಣಪ್ಪ ಅಂತ ಅವರು, ಅವರ ಶಿಷ್ಯರು, ಅವರ ವಿಸರ್ಜನೆ ಮಾಡಿ ಬರ್ತಾ ಗುರುಗಳನ್ನು ಬಿಟ್ಟಿರಲಾರದಷ್ಟು ಭಕ್ತಿ ಅವರಿಗೆ. ಅದಕ್ಕೆ 2-3 ಎಲುಬಿನ ತುಂಡು ಮನೆಗೆ ತಂದುಬಿಡ್ತಾರೆ, ಮನೆಗೆ ತಂದಿಟ್ಕೊಂಡ್ಬಿಡ್ತಾರೆ. ಎಲ್ಲರೂ ಅಪ್ಪ ಎಂಥ ಕೆಲಸ ಮಾಡಿದ್ಯಾ, ನಿಮ್ಮ ಮನೆಗೆ ನಾವು ಬರಲ್ಲ ಅಂದ್ಬಿಡ್ತಾರೆ. ಆತ ಒಂದೇ ಹೇಳ್ತಾನೆ, ನೀವು ಬರಬಾರ್ದು ಅಂತಲೇ ಇಟ್ಕೊಂಡಿದ್ದೀರಿ, ನಮ್ಮ ಗುರುಗಳಿದ್ರೆ ಸಾಕು, ನೀವು ಬರಬೇಡಿ. ಕೊನೆಗೆ ನೋಡಿದರೆ ಆ ಅಸ್ಥಿಗಳ ಮೇಲೆ ಹೇಗೆ ಚಕ್ರಾಂಕಿತಕ್ಕೆ, ದ್ವಾರಕಾಶಿಲಕ್ಕೆ ಚಕ್ರ ಮೂಡುತ್ತೋ ಹಾಗೆಲ್ಲ ಮೂಡಿದೆ. ಕೊನೆಗೆ ಎಂಥ ಸ್ಥಿತಿ ಆಯಿತು ಅಂದರೆ, ಸತ್ಯಪ್ರಮೋದರನ್ನು ಆ ಊರಿಗೆ ಬಂದಾಗ, ಸತ್ಯಪ್ರಮೋದರಲ್ಲಿ ಹೋಗಿದ್ರು, ಅಲ್ಲಿಗೆ ಹೋದಾಗ ಎಲ್ಲರೂ ಅಂದರೆ ಮಠದ ಸಿಬ್ಬಂದಿ ಇರ್ತಾರಲ್ಲ, ಹೋಗಬಾರದು ಸ್ವಾಮಿ ನೀವು, ಅಲ್ಲೆಲ್ಲ ಅಸ್ಥಿಗಳಿಟ್ಟಿದ್ದಾರೆ, ಸ್ವಾಮಿಗಳು ಹೋಗಬಾರದು ಅಂತ ಹೇಳಿದರಂತೆ. ಅವಾಗ ಸ್ವಾಮಿಗಳು ಗೊತ್ತಿದ್ದಿಲ್ಲ, ಸುಮ್ಮನೆ ಇದ್ಬಿಟ್ರಂತೆ. ಅವತ್ತಿನ ದಿನ ದಂಡ ಕಳೆದು ಹೋಯ್ತು ಅವ್ರದ್ದು, ದಂಡ ಕಳೆದು ಹೋಗಿ ಮತ್ತು ಪ್ರಾರ್ಥನೆ ಮಾಡಿಕೊಂಡ್ರೆ ದಂಡ ಸಿಕ್ತು. ನಂತರ ಅವರಿಗೆ ಸ್ವಪ್ನ ಸೂಚನೆ ಆದ ಮೇಲೆ ಅವರೇ ಆ ಮನೆಗೆ ಹೋಗಿ ಎಲ್ಲಿದೆಯೋ ಅಸ್ಥಿ ಮನೆಯಲ್ಲಿ, ಅದು ಸುಮ್ಮನೆ ಇಟ್ಟಿಲ್ಲ, ಕೃಷ್ಣಾಂಜನದಲ್ಲಿ ಕಟ್ಟಿಟ್ಟಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ದೂರದಲ್ಲಿ ಪೀಠ ಹಾಕಿ ದೇವರ ಪೂಜಾ ಮಾಡಿ ದಿನಾಗ್ಲೂ ಬೆಳಿಗ್ಗೆ ಆನ್ಹಿಕ ಮಾಡಿಕೋಬೇಕಾದರೆ ಆ ಅಸ್ಥಿಗಳಿಟ್ಟ ಕೋಣೆ ಇತ್ತಲ್ಲ ಅಲ್ಲಿಗೆ ಹೋಗಿ ಕೂತುಕೊಂಡು ಜಪ ಮಾಡುತ್ತಾ ಕೊನೆಗೆ ಸ್ವಲ್ಪ ಹೊತ್ತು ಅಲ್ಲಿದ್ದವರನ್ನ ಹೊರಕ್ಕೆ ಹೋಗಿ ನಾನು ಅವರು ಸರಿ ಮಾತಾಡಬೇಕು ಅಂತ ಹೇಳುತ್ತಿದ್ದರಂತೆ. ಬಾಗಲು ಹಾಕ್ಕೊಂಡು ಕೂಡುತ್ತಿದ್ದರಂತೆ ಆ ಸನ್ನಿಧಾನ ಇದ್ದ ಕಡೆ. ಯಾಕಂದರೆ ದೊಡ್ಡವರದ್ದು ಬೇರೆ, ನಮ್ಮಂಥವರದ್ದು ಬೇರೆ. ನಮ್ಮಂಥವರ ಎಲುಬಿಗೆ ಅದು ಅಪವಿತ್ರ, ಆದರೆ ಭಗವಂತನ ಸ್ಪರ್ಶ ಮಾಡಿದಂಥವರ ಎಲುಬು ಪವಿತ್ರವೋ ಅಪವಿತ್ರವೋ. ಹಾಗೆ ಎಲುಬು ಅಪವಿತ್ರ ಅಂದುಕೊಂಡರೆ ಯಾವ ವೃಂದಾವನ ನಾವು ಮುಟ್ಟಬಾರದು. ವೃಂದಾವನ ಅಂದರೆ ಎಲುಬುಗಳೇ ತಾನೇ ಕೂತಿರೋದು. ಮತ್ತೆ ಆ ಎಲುಬುಗಳಿರುವಂತಹ ಸ್ಥಾನದಲ್ಲಿ ಅದರ ಮೇಲೆ ಮೂಲ ಪ್ರತಿಮೆಗಳನ್ನೇ ಇಟ್ಟು, ಮೂಲರಾಮ ಎಲ್ಲ ರಾಮದೇವರನ್ನ ಇಟ್ಟು ಹಾಗೇ ಕೂಡಿಸಿ ಆರತಿ ಮಾಡ್ತಾರಲ್ಲ, ಮತ್ತೆ ಎಲುಬಿನ ಮೇಲೆ ಇಡಬಹುದಾ? ಸಮಾಧಿ, ಮಾಮೂಲು ಕೋರ್ಟಲ್ಲಿ ಹೇಳುವ ಅವರ ಪರಿಭಾಷೆಯಲ್ಲಿ ಸಮಾಧಿ ಅಂತ ಹೇಳ್ತಾರಲ್ಲ, ಯಾವುದು? ಈ ನವವೃಂದಾವನ ಚರ್ಚೆಗಳು ಬಂದಾಗ ಅವರು ಸ್ಟೇಟ್ಮೆಂಟ್ ಕೊಡುವಾಗ ಹೇಳ್ತಾರೆ, 9 ಸಮಾಧಿಗಳಿಗಾಗಿ ಇವ್ರು ಬಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಆ ಸಮಾಧಿ ಮೇಲೆ ದೇವರ ಮೂರ್ತಿ ಇಡಬಹುದಾ? ಯಾಕೆ ನೋಡಿ, ನಮ್ಮಂಥವರ ಎಲುಬು ಮುಟ್ಟಿದರೆ ಸ್ನಾನ ಮಾಡಬೇಕು, ಅವರ ಶರೀರ ಸ್ನಾನ ಮಾಡಿ ಮುಟ್ಟಬೇಕು. ಯಾಕಷ್ಟು ಡಿಫರೆನ್ಸು? ಎಲ್ಲ ಬಿಳಿ ಎಲುಬೆ ಅಲ್ವಾ? ಅಂದರೆ ಹೇಳ್ತಾರೆ ಅವರಲ್ಲಿ ಭಗವಂತನ ಸನ್ನಿಧಾನವಿರುತ್ತೆ. ಸಂದರ್ಭ ಬಂತು ಹೇಳಿಬಿಡ್ತೇನೆ. ಎಲುಬು ಅಂದರೆ ಕರ್ನೂಲಲ್ಲಿ ಸತ್ಯನಿಧಿ ತೀರ್ಥರ ವೃಂದಾವನ, ಸತ್ಯನಿಧಿ ತೀರ್ಥರ ವೃಂದಾವನ ಅದು ಸಂಗಮೇಶ್ವರದಲ್ಲಿತ್ತು. ಅದನ್ನು ತಂದರು. ತರೋದು ಅಂದ್ರೇನು, ಒಳಗೆ ಒಡೆದು ಎಲುಬುಗಳೆಲ್ಲ ತೆಗೆದು ತಂದಿದ್ದು, ಗಡಿಗೆಯಲ್ಲಿ ಹಾಕ್ಕೊಂಡು ಮಡಿಯಲ್ಲಿ ನಡ್ಕೊಂಡು ಬಂದದ್ದು. ಆದರೆ ಒಬ್ಬ ವ್ಯಕ್ತಿಯನ್ನ ಗಡಾರಿಯಿಂದ ಹೊಡೆದು ಆ ಕಲ್ಲು ಮುಚ್ಚಿರ್ತಾರೆ ಮೇಲೆ, ಅದು ತೆಗೆದು ಒಳಗಿಡಿದು ನೋಡಿದರೆ ಮರದ ಕಮಂಡಲು ಎಷ್ಟು 100 500 ಆಯಿತು ಅಂತ ಹೇಳ್ತಾರೆ. ಮರದ ಕಮಂಡಲು ಮಣ್ಣಿನಲ್ಲಿ ಹಾಗೇ ಇದೆ. ಆ ವ್ಯಕ್ತಿ ಹೀಗೆ ಬಗ್ಗಿದವ ಮೇಲಕ್ಕೆತ್ತಿ ಕೈ ತಿರುಗಿಸಿದರೆ ಕಮಂಡಲಿಂದ ನೀರು ಬೀಳುತ್ತಾ ಇದೆ. ಮತ್ತೆ ಆ ತಪಸ್ಸಿಗಳ ಎಲುಬು ಬೇರೆ, ನಮ್ಮದು ಬೇರೆ. ಮತ್ತೆ ಎಲುಬು ಮುಟ್ಟಲೇಬಾರದು ಅಂದರೆ ಯಾವಾಗೂ ಎಲುಬು ಹಿಡ್ಕೊಂಡೇ ತಿರುಗಾಡೋರು ಇಂದ್ರದೇವರು. ವಜ್ರಾಯುಧ ಎಲುಬೇ ಅಲ್ವಾ? ದಧೀಚಿ ಮಹರ್ಷಿಗಳ ಎಲುಬೇ ವಜ್ರಾಯುಧ. ಆದ್ದರಿಂದ ಅವರ ಯಾವಾಗೂ ಜೋಬಿಯಲ್ಲೇ ಇರುತ್ತೆ ಯಾವುದು ಎಲುಬು. ಆದ್ದರಿಂದ ಎಲ್ಲರ ಎಲುಬು ಮೈಲಿಗೆ ಅಲ್ಲ ಅಂಥ ಧಾರಣೆ ಮಾಡಿರ್ತಾರೆ ಅಷ್ಟೇ ಅಲ್ಲ, ಉನ್ಮಾದ ಹುಚ್ಚುತನ ಹುಚ್ಚರ ನಾಥ ಅಂದರೆ ಭಗವಂತನ ಹುಚ್ಚು ಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ಹುಚ್ಚು ಹಿಡಿದಿದೆ ನನಗೆ ಹುಚ್ಚು ಹಿಡಿದಿದೆ, ಅಚ್ಚುತನ ನಾಮವೆಂಬ ಹುಚ್ಚು ಹಿಡಿದಿದೆ ಅಂತ ಹುಚ್ಚು ಹಿಡಿದವರು. ನಷ್ಟ ಶೌಚಾಯ ಅಂದರು. ಇವನಿಗೆ ಶೌಚವೇ ಇಲ್ಲ ಅಂದರೆ ಸಾಮಾನ್ಯ ಜನರಿಗಿರುವ ಶೌಚ ಬೇರೆ, ರುದ್ರದೇವರ ಶೌಚ ಬೇರೆ. ಅವರದ್ದು ವಿಶೇಷವಾಗಿ ಹೇಳ್ತಾ ಇದ್ದಾರೆ, ತಲೆಯ ಮೇಲೆ ಗಂಗೆಯನ್ನು ಧಾರಣೆ ಮಾಡಿದ್ದಾರೆ, ಇನ್ನು ಅವರಿಗೆ ಶುಚಿತ್ವ ಎಲ್ಲಿ ಹೇಳಿಕೊಡುತ್ತೀರಿ? ಆ ರೀತಿಯಲ್ಲಿ ಮೇಲ್ನೋಟಕ್ಕೆ ಅವರ ದೋಷಗಳು ಹೇಳಿದಂತಿದ್ದರು. ಎಲ್ಲ ಸ್ತೋತ್ರವೇ ಆಗಿದೆ. ಆದರೆ ಇಷ್ಟೆಲ್ಲ ಹೇಳಿ ಕ್ರೋಧದಿಂದ ಶಾಪ ಕೊಡ್ತಾ ಇದ್ದಾರೆ, ಈ ರುದ್ರದೇವರಿಗೆ ಯಜ್ಞ ಭಾಗ ಸಿಗದೆ ಹೋಗಲಿ. ಆವಾಗ ನಂದೀಶ್ವರ ಶಾಪ ಕೊಡ್ತಾ ಇದ್ದಾರೆ, ನೀವೆಲ್ಲ ತತ್ವಜ್ಞಾನಕ್ಕೆ ವಿಮುಖರಾಗರಿ, ತತ್ವಜ್ಞಾನವೇ ಇಲ್ಲದೆ ಹೋಗಲಿ. ಆಚಾರ್ಯರಿಲ್ಲಿ ನಿರ್ಣಯದಲ್ಲಿ ಹೇಳ್ತಾರೆ. ಇಂಥ ಶಾಪಗಳು ಸದಾ ಕಾಲ ಕೆಲಸ ಮಾಡಲ್ಲ, ಸ್ವಲ್ಪ ಕಾಲ ಇದು ತಾನಾಗಿ ಹೋಗುತ್ತೆ. ಇಲ್ಲದಿದ್ದರೆ, ತತ್ವಜ್ಞಾನವೇ ಇಲ್ಲದಿದ್ದರೆ ಆ ಜೀವಿ ಉದ್ಧಾರ ಆಗೋದು ಹೇಗೆ ಅಂತ ಹೇಳ್ತಾರೆ. ನಂತರ ಭೃಗು ಋಷಿಗಳು ಶಾಪ ಕೊಡ್ತಾ ಇದ್ದಾರೆ. ಅಲ್ಲಿ ನಂದೀಶ್ವರ ಶಾಪ ಕೊಟ್ಟಾಗ ಈ ಬ್ರಾಹ್ಮಣರು ಎಲ್ಲ ತಿನ್ನುವಂಥವರಾಗಲಿ, ಎಲ್ಲ ಅಂದರೆ ಮಾಂಸವನ್ನು ತಿನ್ನುವಂಥವರಾಗಲಿ, ಬರೇ ದುಡ್ಡಿಗಾಗಿ ವಿದ್ಯೆ ತಪಸ್ಸು ಬಳಸಲಿ, ಅಷ್ಟೇ ಅಲ್ಲ ವಿಶೇಷವಾಗಿ ಯಾಚಕರಾಗಿರಲಿ ಯಾವಾಗೂ ಅಂತ ಬ್ರಾಹ್ಮಣರಿಗೆ ಶಾಪ ಕೊಟ್ಟರು. ಅದಕ್ಕೆ ಭೃಗು ಋಷಿಗಳಿಗೆ ಸಿಟ್ಟು ಬಂತು, ನೀವೆಲ್ಲ ರುದ್ರದೇವರ ಅನುಚರರು ಪಾಖಂಡಿಗಳಾಗಲಿ ಅಂತ ಒಬ್ಬರಿಗೊಬ್ಬರು ಶಾಪಗಳು ಕೊಡ್ಕೊಳ್ತಾ ಇದ್ದಾರೆ. ರುದ್ರದೇವರು ನೋಡ್ತಾ ಇದ್ದಾರೆ, ಸಾಕಿದು ಅಂತ ಹೊರಟು ಹೋಗ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಇಷ್ಟು ರುದ್ರದೇವರನ್ನು ಬೈದರು ದಕ್ಷ ಪ್ರಜಾಪತಿಗಳು, ಬ್ರಹ್ಮದೇವರು ಒಂದು ಮಾತೂ ಮಾತಾಡಿಲ್ಲ, ಸುಮ್ಮನೆ ಇದ್ದರು. ಯಾಕೆ? ಹಾ, ಅವರ ಕರ್ಮ ಕಳಿಬೇಕಾದ್ದರಿಂದ ಸುಮ್ಮನೆ ಕೂತಿದ್ರು. ಇಷ್ಟಾದ ಮೇಲೆ ವಿಶೇಷವಾಗಿ ದಕ್ಷ ಪ್ರಜಾಪತಿಗಳನ್ನು ಕರೆದು ಬ್ರಹ್ಮದೇವರು ಪ್ರಜಾಪತಿಗಳಿಗೆ ನೀವೇ ಅಧಿಪತಿ ಅಂತ ಅಭಿಷೇಕ ಮಾಡಿದರು. ಇನ್ನಷ್ಟು ಅಹಂಕಾರ ಬಂತು. ನಂತರ ವಿಶೇಷವಾಗಿ ವಾಜಪೇಯ ಯಜ್ಞವನ್ನು ಮಾಡ್ತಾ ಇದ್ದಾರೆ, ಅದರಿಂದ ವಿಶೇಷ ಅವರಿಗೆ ಬೆಳವಣಿಗೆ ಬಂತು. ಆವಾಗ ಬೃಹಸ್ಪತಿ ಯಜ್ಞ ಅಂತ, ಬೃಹಸ್ಪತಿ ಸವ ಅಂತ ಮಾಡ್ತಾ ಇದ್ದಾರೆ, ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಮಾಡುವ ಕಾಲಕ್ಕೆ ಎಲ್ಲರನ್ನ ಕರೆದಿದ್ದಾರೆ, ರುದ್ರದೇವರನ್ನ ಮಗಳನ್ನ ಕರೆದಿಲ್ಲ ಅಷ್ಟೇ, ಇನ್ನೆಲ್ಲರನ್ನ ಕರೆದರು. ಎಲ್ಲರೂ ಹೋಗುವಾಗ ವಿಶೇಷವಾಗಿ ಆಕಾಶದಲ್ಲೇ ಹೋಗ್ತಾ ಇದ್ದಾರೆ, ಎಲ್ಲರನ್ನ ಕೇಳ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಮಪ್ಪನ ಮನೆಯಲ್ಲೇ ಕಾರ್ಯಕ್ರಮ, ನಿಮ್ಗೆ ಗೊತ್ತಿಲ್ವಾ? ಅವಾಗೆ ಆಕೆ ಕೇಳ್ತಾ ಇದ್ದಾಳೆ, ಅಲ್ಲ ನಮ್ಮಪ್ಪನ ಮನೆಯಲ್ಲಿ ಕಾರ್ಯಕ್ರಮವಂತೆ, ನಾನು ಹೋಗ್ತೇನೆ. ಕರೆದಿಲ್ಲ, ಅಪ್ಪ ಕರೆಯದಿದ್ರೂ ಹೋಗಬಹುದಲ್ವ? ಅಪ್ಪನ ಮನೆಗೆ, ಗುರುಗಳ ಮನೆಗೆ, ಗಂಡನ ಮನೆಗೆ ಕರೆಯದಿದ್ರೂ ಹೋಗಬಹುದು ಅಂತ ಹೇಳ್ತಾರೆ, ಆದ್ದರಿಂದ ನಾನು ಹೋಗ್ತೇನೆ. ಅವಾಗ ಹೇಳ್ತಾರೆ, ನೀನು ಹೇಳಿದ್ದು ಸರಿ, ಆದರೆ ಅವರು ನಾವು ಎದ್ದರು ನಿಂತರು ತಪ್ಪನ್ನೇ ಹುಡುಕುವ ಬುದ್ಧಿ ಅವರಿಗಿದ್ದರೆ ಹೋಗಬಾರದು. ಹಾಗೆ ಹೋದರೆ ಅವರು ಮಾತಾಡುವಂತಹ ಕಠಿಣವಾದ ಮಾತುಗಳಿಗೆ ಮನಸ್ಸು ನೊಂದು ಸಾವಿಗೆ ನಾವು ಗುರಿಯಾಗಬೇಕಾಗುತ್ತೆ, ಸಾವೇ ಬರುತ್ತೆ. ಇನ್ನ ನೀವಾದರೂ ಯಾಕೆ ನಮಸ್ಕಾರ ಮಾಡಲಿಲ್ಲ? ಮಾವ ಅಲ್ವಾ, ಯಾಕೆ ನಮಸ್ಕಾರ ಮಾಡಲಿಲ್ಲ? ಅದಕ್ಕೆ ಹೇಳ್ತಾರೆ, ಬ್ರಹ್ಮದೇವರು ದೊಡ್ಡವರಿದ್ದರು, ಅವರೆದುರಿಗೆ ಚಿಕ್ಕವರಿಗೆ ಯಾರಿಗೂ ನಮಸ್ಕಾರ ಮಾಡಬಾರದು, ಅದೊಂದು. ಅದಕ್ಕೆ ಸ್ವಾಮಿಗಳು ಕೂತಾಗ ಅವರೆದುರಿಗೆ, ಅದು ಯಾರೇ ಪಂಡಿತರು ಬಂದಿದ್ದರೂ ಅವರೆದುರಿಗೆ ನಮಸ್ಕಾರ ಮಾಡಬಾರದು, ಪಕ್ಕದಲ್ಲಿ ನಮಸ್ಕಾರ ಮಾಡಬೇಕು. ಇನ್ನೂ ಒಂದು ಸಂಪ್ರದಾಯ ಇದೆ, ಸ್ವಾಮಿಗಳಿರುವಾಗ ಅವರು ಪೂಜಾ ಮಾಡುವ ದೇವರ ಪೆಟ್ಟಿಗೆ ನಾವು ಡೈರೆಕ್ಟಾಗಿ ನಮಸ್ಕಾರ ಮಾಡಬಾರ್ದು, ನಾವು ನಮಸ್ಕಾರ ಮಾಡಬಾರ್ದು. ಪಯೋನಿತೀರ್ಥರು ಬೈದು ಬಿಡ್ತಾ ಇದ್ರು, ಅವರಿಗೆ ನಮಸ್ಕಾರ ಮಾಡಬೇಕು, ಅವರ ಪಕ್ಕದಲ್ಲೇ ದೇವರ ಪೆಟ್ಟಿಗೆ ಇದ್ರೆ ನಮಸ್ಕಾರ ಮಾಡಿದರೆ ಯಾಕೋ ಅಲ್ಲಿ ಮಾಡ್ತಾ ಇದ್ದ, ನಾವಿನ್ನ ಬದುಕಿದ್ದೀವಿ, ನೀ ನನಗೆ ಮಾಡಿದರೆ ನಾವು ದೇವರಿಗೆ ಅರ್ಪಣೆ ಮಾಡ್ತೀವಿ, ನೀವೇ ಡೈರೆಕ್ಟಾಗಿ ಮಾಡಬಾರ್ದು. ಅದಕ್ಕೆ ದೇವರ ಪೆಟ್ಟಿಗೆ ಬಂದರೆ ಹೂವಿನ ಹಾರ ನಾವೇ ಪೆಟ್ಟಿಗೆ ಹಾಕಬಾರದು, ಸ್ವಾಮಿಗಳ ಕೈ ಕೊಟ್ಟರೆ ಅವ್ರು ಹಾಕಬೇಕು. ಬಹಳ ಜನ ಹಾಕ್ಬಿಡ್ತಾರೆ, ತಕ್ಕಂದು ಹಾಕಿ ಇನ್ನು ಸ್ವಾಮಿನ ಮೇಲೆ ಹಾಕಿ ಎಲ್ಲ ಹಾಕಿ ಪಾಪ ಅವ್ರು ನೋಡೋಷ್ಟೊತ್ತಿಗೆ ಎಲ್ಲ ಹಾಕ್ಬಿಟ್ಟಿರ್ತಾರೆ ಮೇಲೆ. ಆ ಥರ ಹಾಕಬಾರದು, ಅಧಿಕಾರ ಇಲ್ಲ ದೇವರಿಗೆ ಹಾಕುವ ಅಧಿಕಾರ ನಮಗಿರಲ್ಲ. ಆದ್ದರಿಂದ ವಿಶೇಷವಾಗಿ ರುದ್ರದೇವರ ಮಾತು ಹೇಳ್ತಾ ಇದ್ದಾರೆ, ನಾನು ನಮಸ್ಕಾರ ಮಾಡಬೇಕು ಅಂತ ಹೇಳಿದೆಯಲ್ವಾ, ಏನು ಅಂತ, ಅಳಿಯನಾದ್ದರಿಂದ ಮಾಡಬೇಕು ಅಂದೀಯ, ನಾನು ಮಾಡಿದ್ದೇನೆ. ನಮಸ್ಕಾರ ಯಾರಿಗೆ ಮಾಡಬೇಕು? ಗುಹಾಶಯಾಯೈವ ನ ದೇಹ ಮಾನನೆ, ಒಳಗಿರುವ ದೇವರಿಗೆ ನಮಸ್ಕಾರ, ದೇಹಾಭಿಮಾನಿಯಾದ ಜೀವನಿಗೆ ನಮಸ್ಕಾರವಲ್ಲ. ಹೌದಾ? ಹಾಗಾದರೆ ರಾಯರಿಗೆ ವಾಯುದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೋದಾಗ ಒಳಗಿರೋ ದೇವರಿಗೆ ನಮಸ್ಕಾರ ಜೀವನಿಗಲ್ಲ ಅಂತ ಅವರಿಗೆ ಮಾಡದೆ ಹೋಗ್ಬೇಕೇನು? ಇದೇ ಸೂತ್ರ ಇಟ್ಟುಕೊಂಡ್ರೆ ದೇಹಾಭಿಮಾನಿಗಲ್ಲ, ಇವರೆಲ್ಲ ದೇಹಾಭಿಮಾನಿ ಅಲ್ಲೇನು? ವಾಯುದೇವರು ದೇಹಾಭಿಮಾನಿಗಳೇ, ಅವರ ದೇಹಕ್ಕೆ ಅಭಿಮಾನಿಗಳವರೇ, ಮತ್ತೆ ಮಾಡಬೇಕೋ ಇಲ್ವೋ? ಅದಕ್ಕೆ ರಾಯರು ಬಿಡಿಸ್ತಾರೆ ಅದನ್ನ. ಹಾಗಲ್ಲಪ್ಪ, ಇದನ್ನ ಎರಡು ರೀತಿ ಬಿಡಿಸಿಕೋಬೇಕು. ಏನು? ಗುಹಾಶಯಾಯೈವ ಅಂತ ಅಲ್ಲಿಗೊಂದು ಭಾಗ, ನ ದೇಹಮಾನಿನೆ ಅಂತ ಒಂದ್ ಸೆಟ್, ಇನ್ನೊಂದು ಗುಹಾಶಯಾಯೈವ ನ ದೇಹಮಾನಿನೇಪಿ. ಅಂದರೆ ನಮಗಿಂತ ದೊಡ್ಡವರಿದ್ದರೆ ಅಲ್ಲಿ ದೇವರಿಗೆ ನಮಸ್ಕಾರ, ಅವರಿಗೂ ನಮಸ್ಕಾರ. ಚಿಕ್ಕವರಿದ್ದರೆ ದೇವರಿಗೆ ಮಾತ್ರ ನಮಸ್ಕಾರ, ಅವರಿಗಿಲ್ಲ. ಆ ಚಿಕ್ಕವರಿದ್ದಾಗ ಅವರೊಳಗಿರುವ ದೇವರಿಗೆ ಹೇಗೆ ನಮಸ್ಕಾರ ಮಾಡಬೇಕು? ಹೋಗಿ ಕಾಲಿಡಿದ ನಮಸ್ಕಾರ ಮಾಡಬೇಕಾ? ಇಲ್ಲ ಅಂತೆ. ನಮ್ಮ ಮನಸ್ಸಿನಲ್ಲೇ ಚಿಕ್ಕವರ ಒಳಗಿರುವ ದೇವರಿಗೆ ನಮಸ್ಕಾರ ಮಾಡಬೇಕು. ಇದು ಕ್ರಮ. ನಾ ಮಾಡಿದ್ದೆ, ನಿಮ್ಮಪ್ಪನ ಒಳಗಿರುವ ದೇವರಿಗೆ ನಾನು ಮನಸ್ಸಲ್ಲೇ ನಮಸ್ಕಾರ ಮಾಡಿದ್ದೆ, ನಿಮ್ಮಪ್ಪನಿಗೆ ನಾ ಮಾಡಿಲ್ಲ. ಯಾಕೆ? ನನಗಿಂತ ಚಿಕ್ಕವರು, ಆಯುಷ್ಯ ಕ್ಷೀಣ ಆಗುತ್ತವರಿಗೆ, ಅದರಿಂದ ಮಾಡಲಿಲ್ಲ. ಆದರೆ ನಿಮ್ಮಪ್ಪನ ತಲೆಯಲ್ಲಿ ಏನಿತ್ತು? ನನಗೆ ಮಾಡಬೇಕು ಅಂತಿತ್ತು, ಅಹಂಕಾರ ಇತ್ತು, ಆದ್ದರಿಂದ ಹಾಗೆ ಸಿಟ್ಟಾದರವರು. ಆದ ಕಾರಣ ನೀನು ಹೋದರೆ ಸಾವು ಖಚಿತ. ಆಕೆ ಸಿದ್ಧಳಾಗಿದ್ದಾಳೆ, ಮೇಲ್ನೋಟಕ್ಕೆ ನಾಟಕ ಆಡಿದ್ಲು. ಇಲ್ಲ, ನಮ್ಮವರೆಲ್ಲ ಬರ್ತಾರೆ, ಅಕ್ಕ ತಂಗಿಯರು, ಒಳ್ಳೆ ಉಡುಗೆ ತೊಡುಗೆ ಎಲ್ಲ ಹಾಕ್ಕೊಳ್ತಾರೆ, ಆಭರಣ ಹಾಕ್ಕೊಳ್ತಾರೆ, ನಾನು ಹೋಗೇ ಹೋಗ್ತೇನೆ ಅಂತ ಹೋದ್ಲು. ಹಾ, ಅದಕ್ಕೆ ಬಹಳ ಜನ ತಿಳ್ಕೊಂಡಿರ್ತಾರೆ, ನೋಡ್ರಪ್ಪ ಹೆಣ್ಣು ಮಕ್ಕಳು ಗಂಡನ ಮಾತು ಕೇಳದೆ, ಗಂಡ ಹೇಳಿದ್ದಾರೆ, ರುದ್ರದೇವರೇ ಹೇಳಿದ್ದು, ಅದನ್ನು ಧಿಕ್ಕಾರ ಮಾಡಿ ತವರ ಮನೆಗೆ ಹೋಗುವುದು ಎಂಬುದು ಚಾಲ್ತಿ ಅಲ್ಲಿಂದೇ ಬಂತು ಅಂತ ಹೇಳೋದು ಇದೆ. ಹಾಗೆ ಹೇಳಬಾರದು, ಹೇಳ್ತಾ ಇದ್ದಾರೆ. ಆಕೆ ಹೊರಟದ್ದೇ ಯಾಕೆ ಅಂದರೆ, ರುದ್ರದೇವರನ್ನ ನಿಂದ ಮಾಡಿದ ಈ ತಂದೆ ಕೊಟ್ಟ ಶರೀರ ಸುಟ್ಟಾಕಬೇಕು ಅಂತ ಹೋಗಿದ್ಲು. ಅಲ್ಲಿ ರುದ್ರದೇವರಿಗೆ ಅವಮಾನ ಆಗ್ತಾ ಇದ್ರೆ ಯಜ್ಞ ಭಾಗವಿಲ್ಲದೆ ತಂದೆಗೆ ಚಿತ್ಕಾರ ಹಾಕಿ ನೀ ಕೊಟ್ಟ ಶರೀರ ದಹನ ಮಾಡುತ್ತೇನೆ ಅಂತ ಯೋಗಾಗ್ನಿಯಲ್ಲಿ ತನ್ನ ಶರೀರ ಸುಟ್ಟುಕೊಳ್ತಾ ಇದ್ದಾಳೆ. ವಿಷಯ ತಿಳಿದಂಥ ರುದ್ರದೇವರು ವೀರಭದ್ರನನ್ನ ಕಳಿಸಿ ಯಜ್ಞ ಧ್ವಂಸ ಮಾಡಿಸಿ ಮೂಲ ರೂಪದಿಂದ ತಾವೇ ಅವರಲ್ಲಿ ನಿಂತು ಅವರ ತಲೆ ಕತ್ತರಿಸಿ, ದಕ್ಷ ಪ್ರಜಾಪತಿಗಳದ್ದು. ಬ್ರಹ್ಮದೇವರು ಬಂದರೆ ಅವರು ಸ್ತೋತ್ರ ಮಾಡುತ್ತಾರೆ, ರುದ್ರಾಂತರ್ಗತ ನಾರಸಿಂಹನನ್ನು ಸ್ತೋತ್ರ ಮಾಡುತ್ತಾರೆ. ಆ ಸ್ತೋತ್ರ ಮಾಡಿದ್ದಕ್ಕೆ ಎಲ್ಲರೂ ಹೋದರು, ಯಜ್ಞ ಉದ್ಧಾರ ಮಾಡಿದರು. ಅವರಿಗೆ ಯಜ್ಞ ಪಶುವಿನ ಶಿರಸ್ಸನ್ನು ಕೊಡುತ್ತಾ ಇದ್ದಾರೆ, ಸ್ತೋತ್ರ ಮಾಡುತ್ತಾ ಇದ್ದಾರೆ. ಅಲ್ಲಿ ಹೇಳುತ್ತಾರೆ, ಏನೇ ಆಗಲಿಪ್ಪ, ಬೈದಿರಬಹುದು, ಬೈದದ್ದಕ್ಕೆ ಒಳ್ಳೆಯವರಾದಂತಹ ದಕ್ಷ ಪ್ರಜಾಪತಿಗಳು ನಿಜವಾಗಿ ರುದ್ರದೇವರ ಭಕ್ತರವರು, ಆದರೆ ಸ್ವಲ್ಪ ಏನೋ ಅಜ್ಞಾನ ಅಹಂಕಾರ ಬಂದಿತ್ತು. ಬೈದದ್ದಕ್ಕೆ ತಲೆ ಕಡಿಯೋದು ಸರಿಯ, ರುದ್ರದೇವರು ಮಾಡಿದ ತಪ್ಪು. ಅದಕ್ಕಂದ್ರೂ ಉತ್ತರ ಯಾರು ಕೊಡಬೇಕು? ದಕ್ಷ ಪ್ರಜಾಪತಿಗಳೇ ಕೊಡ್ತಾ ಇದ್ದಾರೆ. ಹೇ ಸ್ವಾಮಿ, ನೀವು ಹಾಗೆ ನನ್ನ ತಲೆಯನ್ನು ಬಿಟ್ಬಿಟ್ಟಿದ್ರೆ ನಾನು ಬದುಕಿಡೀ ನಾನು ದುಃಖ ಪಡ್ತಾ ಇದ್ದೆ, ಈ ನಾಲಿಗೆಯಿಂದ ನಿಮ್ಮನ್ನು ಬೈದೆ ಅಂತ ತಲೆ ಕತ್ತರಿಸಿ ಒಳ್ಳೆಯದು ಮಾಡಿದ್ದೀರಿ. ಅಂದರೆ ತನ್ನ ಭಕ್ತನಾದವ ದುಃಖ ಪಡಬಾರದು ಅಂತ ತಲೆ ಕತ್ತರಿಸಿದ್ದಷ್ಟೇ ಹೊರತು ಸಿಟ್ಟಿನಿಂದ ಕತ್ತರಿಸಿಲ್ಲ. ಅಷ್ಟು ಭಕ್ತವತ್ಸಲರು ರುದ್ರದೇವರು ಅಂತ ಹೇಳ್ತಾರೆ. ನಂತರ ಯಾರಾದರೆ ರುದ್ರದೇವರಿಗೆ ತಮ್ಮ ಬದುಕಿನಲ್ಲಿ ಸ್ಥಾನ ಕೊಡಲ್ಲವೋ ಅವರ ಯಜ್ಞ ಧ್ವಂಸ. ಹೌದಾ? ರುದ್ರದೇವರಿಗೆ ಬದುಕಿನಲ್ಲಿ ತಮ್ಮ ಪೂಜೆಗಳಲ್ಲಿ ಸ್ಥಾನ ಕೊಡದೇ ಇರುವವರಿದ್ದಾರಾ? ಇದ್ದಾರೆ. ಹೌದು, ಇದ್ದಾರೆ. ರುದ್ರದೇವರನ್ನ ಕಂಡ್ರೆ ಆಗಲ್ಲ ಅವರಿಗೆ, ಅಲ್ವಾ? ರುದ್ರದೇವರನ್ನ ಕಂಡ್ರೆ ಆಗಲ್ಲ, ರುದ್ರದೇವರನ್ನ ಪೂಜಾ ಮಾಡಲ್ಲ, ಗಣಪತಿ ಪೂಜಾ ಮಾಡಲ್ಲ. ಗಣಪತಿ ಪಾರ್ವತಿ ರುದ್ರದೇವರ ತಂಟೆಗೆ ಹೋಗಲ್ಲ ಅವರು. ಹೌದಲ್ವೋ? ಅಂಥದ್ದು ಅವರ ದೀಕ್ಷಾ ಎಂಥದ್ದು ಅಂದರೆ ತಂಬಿಗೆ ಇಟ್ಟು ಪೂಜಾ ಮಾಡಲ್ಲ ಅವರು, ಕಲಶ ಪೂಜೆ ಮಾಡಲ್ಲ ಅವರು. ಯಾಕೆ? ಕಲಶ ಇಟ್ಟುಬಿಟ್ರೆ ಆ ಕಲಶದ ಕಂಠೇ ರುದ್ರ ಸಮಾಶಿತ, ರುದ್ರ ಬಂದ್ಬಿಡ್ತಾನೆ ಅಂಥೇಳಿ ಅವರು ಕೊಳಗ ಥರ ಇರ್ತಾರಷ್ಟೇ ಹೊರತು ತಂಬಿಗೆ ಇಟ್ಟು ಅದರಲ್ಲಿ ಆಹಾರ ಮಾಡಲ್ಲ. ಅಷ್ಟು ದೀಕ್ಷಾ ಅದು. ಸರಿ ಇರಲಿ, ಆದರೆ ವಿಶೇಷವಾಗಿ ರುದ್ರದೇವರಿಗೆ ನಾವು ವಿಶೇಷವಾಗಿ, ಯಾಕೆ ವೈಷ್ಣವಾನಾಂ ಯಥಾ ಶಂಭುಹು ಅಂತ ಗುರುಗಳಾದ್ದರಿಂದ ಅವರಿಗೆ ಸ್ಥಾನ ಕೊಡಲೇಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಬರತಕ್ಕಂಥ ಕಥಾ, ಯಾರ ಸ್ಮರಣೆ ಮಾಡಿದರೆ ಬೆಳಿಗ್ಗೆದ್ದು ನಮ ಶ್ರೀಪಾದರಾಜಾಯ ಅಂದ ಕೂಡಲೇ ಮೃಷ್ಟಾನ್ನ ಭೋಜನ ಸಿದ್ಧ ಅಂತ ಎಲ್ಲರಿಗೂ ಪ್ರಸಿದ್ಧ. ಹೌದಾ? ಅಂಥ ಮಹಾನುಭಾವರ ಪೂರ್ವ ಜನ್ಮದ ಕಥಾ, ವಿಶೇಷವಾಗಿ ಗೊತ್ತು ಕಥಾ. ಏನು? ಉತ್ತಾನಪಾದ ರಾಜ, ಆತನಿಗಿಬ್ಬರು ಹೆಂಡತಿಯರು, ಸುರುಚಿ ಸುನೀತಿ. ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಉತ್ತಮ ತಂದೆಯ ತೊಡೆಯ ಮೇಲೆ ಆಡುವಾಗ ಸುನೀತಿಯ ಮಗ ಧ್ರುವ ತಾನೂ ತಂದೆಯ ತೊಡೆಯನ್ನು ಏರಬೇಕು ಅಂತ ನೋಡಿದರೆ ಸುರುಚಿ ಹೇಳತಾ ಇದ್ದಾಳೆ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ಅದಕ್ಕೆ ತಂದೆಯ ತೊಡೆಯನ್ನು ಏರ್ಲಿಕ್ಕಿಲ್ಲ, ಬೇಕಾದರೆ ದೇವರ ತಪಸ್ಸು ಮಾಡಿ ವರ ಪಡೆದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಏರಬಹುದು ಅಂದಾಗ ಸಿಟ್ಟಿನಿಂದ ತಾಯಿ ಹತ್ರ ಬಂದರೆ ತಾಯಿ ಹೇಳ್ತಾ ಇದ್ದಾಳೆ, ಮಲತಾಯಿ ಬೈದ್ಲ? ಹೌದು, ಇಷ್ಟು ಮಾತು ಹೇಳ್ತಾಳೆ. ಅವರು ಬೈದಿರಬಹುದು, ನೀನವರಿಗೆ ಕೆಡುಕನ್ನು ಬಯಸಬೇಡ. ಎಂಥ ತಾಯಿ ಕೊಡುವ ಉಪದೇಶ! ಇನ್ನೊಬ್ಬರಿಗೆ ನೀನು ಕೆಡಕನ್ನು ಬಯಸಿದರೆ ಅದು ನಿನಗೇ ತಾಕುತ್ತೆ, ಅದರಿಂದ ಇನ್ನೊಬ್ಬರಿಗೆ ಕೆಡಕನ್ನು ಬಯಸಬೇಡ. ಮತ್ತೇನು, ಅವರು ಬೈದ್ರಲ್ವಾ, ನಿನ್ನ ಮಲತಾಯಿ ಬೈದ್ಲಲ್ವಾ, ಅದರಲ್ಲಿ ಒಳ್ಳೆ ಭಾಗ ಇದ್ರೆ ತಗೋ. ಏನು ಬೈದ್ಲು? ದೇವರ ಆರಾಧನೆ ಮಾಡಿ ನನ್ನ ಮಗನಾಗು ಅಂದ್ಲಲ್ವಾ, ಅವಳ ಮಗಳಾಗುವಂಥ ಭಾಗ ಬಿಟ್ಟುಬಿಡು, ದೇವರ ಆರಾಧನೆ ಮಾಡೋತ್ತೋಗು, ಅದಕ್ಕೇನು ತಪ್ಪೇನಿದೆ, ಮಾಡು ಹೋಗು ಹೇಳ್ತಾ ಇದ್ದಾಳೆ. ಈ ತಂದೆಯ ತೊಡೆ ಅದು ಸ್ಥಾನ, ಯಾವಾಗಾದರೂ ಬಿದ್ದೋಗೋದೆ, ತಂದೆ ಇರೋವರೆಗೆ ಇರುತ್ತೆ, ತಂದೆ ಹೋದ್ಮೇಲೆ ಇಲ್ಲೇ ಇಲ್ಲ. ಅದಕ್ಕೆ ಒಳ್ಳೆ ಸ್ಥಾನ ಪಡಿ, ದೇವರ ಚಿಂತನೆ ಮಾಡಿ ಅಂತ ಹೇಳಿ ಚಿಕ್ಕ ಹುಡುಗನನ್ನು, 5-6 ವರ್ಷದ ಹುಡುಗನನ್ನು ಕಾಡಿಗೆ ಕಳಿಸಿಕೊಟ್ಟವಳೆ ಆಕೆ. ಆ ಕಾಡಿಗೆ ಹೋದರೆ ಯಾವ ಪ್ರಾಣಿ ಕಚ್ಚಿ ತಿಂದರೂ ಕೇಳೋ ನಾಥರಿಲ್ಲ, ಆ ಮಗುವಿಗೆ ಸಮಯಕ್ಕೆ ಊಟಕ್ಕೆ ಕೊಡುವವರಿಲ್ಲ, ಎಲ್ಲಿ ನೋಡಿದರೂ ಕಲ್ಲು ಮಣ್ಣು ಮುಳ್ಳು ಇರುತ್ತೆ, ಮಲಗಿದರೂ ಮಲಗಲಿಕ್ಕೆ ಎಲ್ಲೂ ವ್ಯವಸ್ಥೆ ಇರಲ್ಲ. ಕೆಳಗೆ ಮಲಗಿದರೆ ಕಲ್ಲು ಮಣ್ಣು ಮುಳ್ಳು ಇದ್ರೆ ನಿದ್ದೆ ಬರುತ್ತಾ? ಹಾಂ, ಹೌದ್ರಿ, ನಾವು ಹೋಗ್ತೀವಿ ಎಲ್ಲಿ ನವೃಂದಾವನಕ್ಕೆಲ್ಲ ಹೋದಾಗ ನಾವು ಮಲಗ್ತೀವಲ್ಲ ಅಂದರೆ ಸೂಟ್ ಕೇಸ್ ಹಿಡ್ಕೊಂಡು ಹೋಗ್ತೀರಾ, ಅದರೊಳಗೆ ಎಲ್ಲ ಜಮಖಾನ ಅದು ಇದು ಎಲ್ಲ ಸೆಟಪ್ ಇರುತ್ತೆ, ಹೌದಾ ಅಲ್ವಾ? ಡೈರೆಕ್ಟ್ ಹಾಗೆ ಹೋಗಿ ಬರೇ ಮೈ ಮೇಲೆ ಮಲಗಿದವರು ಯಾರಾದ್ರು ಇದ್ದಾರಾ ಅಲ್ಲಿ? ಕಲ್ಲು ಮುಳ್ಳು ಮೇಲೆ ಬರೇ ಮೈ ಮೇಲೆ ಮಲಗಿದ್ದವರು ಯಾರಾದ್ರೂ ಇದ್ದಾರಾ? ಯಾರೂ ಇಲ್ಲ, ಎಲ್ಲ ಹಾಸಿಕೊಂಡೇ ಮಲ್ಕೊಂಡಿರೋದು. ಹೌದಾನೆ? ಅಷ್ಟಕ್ಕೂ ಮತ್ತು ಉದ್ಗಾರ, ಯಪ್ಪ ಕಲ್ಲು ಮುಳ್ಳು ಅಂತ ಅದು ಹಾಕ್ಕೊಂಡೇ ಚುಚ್ಚಿತು. ಮತ್ತೆ ಚಿಕ್ಕ ಮಗು ಆ ಕಲ್ಲು ಮುಳ್ಳು ಮೇಲೆ ಮಲಗಿದರೆ ಎಲ್ಲಿ ನಿದ್ದೆ ಬರುತ್ತೆ? ಅದನ್ನೇ ವಿಶೇಷವಾಗಿ ಆ ಕೂಸನ್ನು ಕಳಿಸಿಕೊಡುವಾಗ ಅವರು ದೇವರಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಸ್ವಾಮಿ ರಕ್ಷಣೆ ಮಾಡುತ್ತಾನೆ ಇವರನ್ನ. ಆವಾಗ ನಾರದರು ಬರ್ತಾ ಇದ್ದಾರೆ, ಅದಕ್ಕೆ ಹೇಳಿದರು, ಯಾವುದೇ ಜೀವಿ ದೇವರನ್ನ ಚಿಂತನೆ ಮಾಡುತ್ತಾ ಹೊರಟಾಗ, ದೇವರಿಗಾಗಿ ಹೊರಟಾಗ ದೇವರು ಸುಮ್ಮನಿರಲ್ಲ, ಒಳ್ಳೆ ಗುರುಗಳನ್ನು ತೋರಿಸಿಕೊಡ್ತಾನಂತೆ. ಗುರುಗಳನ್ನು ತೋರಿಸಿಕೊಟ್ಟು ಗುರುಗಳೇ ನಮ್ಮ ಹತ್ರ ಬರುವಂತೆ ಮಾಡ್ತಾನಂತೆ. ಆ ರೀತಿ ಅನುಗ್ರಹ ಮಾಡಿಬಿಡ್ತಾನೆ ಗುರುಗಳೇ. ನಾರದರೇ ಬರ್ತಾ ಇದ್ದಾರೆ. ನಾರದರು ಬರುವಾಗ ಕೂಸನ ನೋಡಿ ಹೇಳ್ತಾ ಇದ್ದಾರೆ, ಅಪ್ಪ ನೀನೇನು ಮನೆಯಿಂದ ತುಂಬ ದುಃಖಪಟ್ಟು ಬರ್ತಾ ಇದ್ದಂಗಿದೆ, ಏನಾಯಿತು ಹೇಳು? ಅದಕ್ಕೆ ಏನು ಉತ್ತರ ಕೊಡಬೇಕು? ಹೇಳ್ತಾ ಇದ್ದಾರೆ, ನೀವು ಋಷಿಗಳಲ್ವಾ, ನಿಮ್ಮ ಜ್ಞಾನದ ದೃಷ್ಟಿಗೆ ಕಾಣಿಸ್ತಾ ಇಲ್ಲೇನೋ ಏನು ನಡೆದದ್ದು ಅಂತ ಹೇಳುತ್ತಾನೆ ಧ್ರುವರ. ಅವಾಗ ಅವರಂತಾರೆ, ಹಾ ಹಾ ಗೊತ್ತಾಯಿತು, ಚಿಕ್ಕ ಹುಡುಗರಿಗೆ ಅಪಮಾನ ಸನ್ಮಾನ ಯಾವುದು ಇರಲ್ಲಯ್ಯ, ಆ ದೃಷ್ಟಿಯಿಂದಲೂ ನೀನು ಹಿಂದಕ್ಕೆ ತಿರುಗು. ಇನ್ನ ನಿನ್ನ ಕರ್ಮಾನುಸಾರವೇ ದೇವರು ವ್ಯಕ್ತಿಗಳಲ್ಲಿ ನಿಂತು ಅಪಮಾನ ಸನ್ಮಾನ ಮಾಡಿಸ್ತಾರೆ, ಅವರೆಲ್ಲ ಗೊಂಬೆಗಳಂತೆ, ನಿನ್ನ ಕರ್ಮವೇ ಕಾರಣ ನಿನ್ನ ಅಪಮಾನಕ್ಕೆ, ಆದ ಕಾರಣ ಅವ್ರನ್ನೇ ಯಾಕೆ ಬೈತೀಯ? ಇಷ್ಟೆಲ್ಲ ಹೇಳಿದಾಗ ಅವರಂತಾರೆ, ನೀವು ಬಹಳ ಉಪದೇಶ ಚೆನ್ನಾಗಿ ಕೊಟ್ಟಿದ್ದೀರಿ, ನನ್ನ ತಲೆಗೆ ಏರುತ್ತಾ ಇಲ್ಲ. ಯಾಕೆ? ನಾನು ಕ್ಷತ್ರಿಯ, ಘೋರವಾಗಿರ್ತಕ್ಕಂಥ ಸಿಟ್ಟು ನನ್ನಲ್ಲಿ ಕೂತಿದೆ, ನೀವು ಹೇಳಿದ ಮಾತು ನನಗೆ ಏರಲ್ಲ, ದಯವಿಟ್ಟು ಹೇಳಬೇಡಿ. ಇನ್ನೇನು, ನನಗೆ ಬೇಕಾಗಿದ್ದು ತಪಸ್ಸು, ಅದು ಹೇಗೆ ಮಾಡಬೇಕು ಹೇಳಿ. ಕೊನೆಗೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ಅಯ್ಯ ನಿಮ್ಮನ್ನು ನೋಡುತ್ತಾ ಇದ್ದರೆ ನೀವೇ ನಾರದರು ಅಂತ ನನಗೆ ಗೊತ್ತಾಗ್ತಾ ಇದೆ. ಯಾಕೆ? ಕೈಯಲ್ಲಿ ವೀಣೆ ಇದೆ, ಬಾಯಲ್ಲಿ ದೇವರ ನಾಮಸ್ಮರಣೆ ಇದೆ, ಇಂಥ ತೇಜಸ್ಸಿದೆ, ತಿರುಗಾಡ್ತಾ ಇದ್ದೀರಾ, ನೀವಾಗಿ ಬಂದು ನನ್ನನ್ನು ವಿಚಾರಿಸ್ತಾ ಇದ್ದೀರಾ, ಈ ಲಕ್ಷಣಗಳಿಂದ ನೋಡಿದಾಗ ನೀವು ಹೇಳ್ತ ನೂನಂ ಭವಾನ್ ಭಗವತೋ ಯೋ ಅಂಗಜಃ ಪರಮೇಷ್ಠಿನಃ ವಿದುದನ್ ನಟದೇ ವೀಣಾಂ ಹಿತಾರ್ಥಂ ಜಗತೋರ್ಕವತ್. ನೀವು ಬ್ರಹ್ಮದೇವರ ಮಕ್ಕಳು ನಾರದರಲ್ವೇ ಅಂತ. ಚಿಕ್ಕ ಹುಡುಗ, 5-6 ವರ್ಷದ ಹುಡುಗ, ಅಷ್ಟು ದೊಡ್ಡ ನಾರದರನ್ನು ಹಿಡ್ಕೊಂಡು ನೀವು ನಾರದರಲ್ವೇ ಅಂತ ಕೇಳಿದರೆ ಅವರ ಸ್ಥಿತಿ ಹೇಗಿರಬೇಕು? ಯಾರೋ ಹೇಳಿದ್ದು, ನಮ್ಮಮ್ಮ ಹೇಳಿದ್ದು, ದೇವರ ಕುರಿತು ನೀನು ಹೋಗ್ತಾ ಇದ್ದೀಯಾ, ದೇವರು ಸುಮ್ಮನೆ ಇರಲ್ಲ, ತನ್ನ ಭಕ್ತರನ್ನ ಕಳಿಸ್ತಾನೆ, ನಾರದರು ಬರ್ತಾರೆ ನೋಡು ಒಂದು. ಅದು ಎಷ್ಟು ಕಾನ್ಫಿಡೆನ್ಸ್ ಆಕೆಗೆ, ದೇವರ ಮೇಲೆ ನಂಬಿಕೆ, ದೇವರು ಕಳಿಸಿಯೇ ಕಳಿಸ್ತಾನೆ ನನ್ನ ಮಗನನ್ನ ರಕ್ಷಣೆ ಮಾಡಲಿಕ್ಕೆ. ಬಂದೇ ಬಂದರು, ಸಂತೋಷ ಪಡ್ತಾ ಇದ್ದಾರೆ, ಮಗುವಿನ ತಲೆ ಮೇಲೆ ಕೈ ಇಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಅಯ್ಯ ನಿನ್ನ ತಾಯಿ ಹೇಳಿದ ಮಾರ್ಗ ನಿನಗೆ ಒಳ್ಳೆಯದಾಗುತ್ತೆ, ನಿನಗೆ ಅಲ್ಲಿ ನೋಡಿ, ದೇವರ ಕುರಿತು ಹೋದವರಿಗೆ, ಸಾಮಾನ್ಯ ಈ ಹಾದಿಗೆ ಬಂದವರಿಗೆ ಸಂಶಯ ಇರುತ್ತೆ. ದೇವರ ಪೂಜಾ ಮಾಡಬೇಕು ಅಂದರು, ಯಾವ ದೇವರ ಪೂಜಾ ಮಾಡಲಿ ಅಂದರೆ, ದೇವರ ಪೆಟ್ಟಿಗೆಯಲ್ಲಿ ಯಾವ ಮೂರ್ತಿ ಇಟ್ಕೊಳ್ಳಿ, ಕೃಷ್ಣನ್ನ ಇಟ್ಕೊಳ್ಳ, ನರಸಿಂಹನ ಇಟ್ಕೊಳ್ಳ, ರಾಮನ ಇಟ್ಕೊಳ್ಳ, ಯಾವ್ದು ಇಟ್ಕೊಳ್ಳಿ ಅಂದರೆ, ಚಾಯ್ಸ್ ನಂದೇನಾ, ಇನ್ನೇನಾದರೂ ಮಾರ್ಗ ಇದೆಯಾ? ಅದಕ್ಕೆ ಶ್ರೀಮದ್ ಆಚಾರ್ಯರು ಉತ್ತರ ಕೊಡುತ್ತಾರೆ, ಗುರುಗಳ ಪಾದ ಹಿಡಿದಾಗ ಗುರುಗಳು ನಮ್ಮ ವಿಶೇಷ ಅನುಗ್ರಹಕ್ಕಾಗಿ ಯಾವ ಮೂರ್ತಿಯನ್ನು ಕೊಡುತ್ತಾರೋ ಆ ಮೂರ್ತಿಯನ್ನು ಉಪಾಸನೆ ಮಾಡಬೇಕು. ಗುರುಗಳ ಅವರು ಯಾವುದೇ ಅಪಾಯಿ ತಗೊಳ್ರಿ ಒಳ್ಳೆಯದಾಗತ್ತೆ ಅಂತ ಕೊಟ್ಟರೆ, ಭಗವಂತ ಆ ರೂಪದಿಂದ ನಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾನೆ ಅಂತರ್ಥ. ಆ ಮೂರ್ತಿಯನ್ನು ಉಪಾಸನೆ ಮಾಡಬೇಕು. ಅದಕ್ಕೆ ಇಲ್ಲಿ ಹೇಳುತ್ತಾರೆ, ಅಪ್ಪ ನಿನಗೆ ಅನುಗ್ರಹ ಮಾಡುವ ಮೂರ್ತಿ ವಾಸುದೇವ ಅಂತ ಗುರುಗಳು ನಿರ್ಣಯ ಮಾಡಿ ಹೇಳ್ತಾ ಇದ್ದಾರೆ. ವಾಸುದೇವನ ಮಂತ್ರವನ್ನು ಕೊಡ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಹೇಗೆ ಸಾಧನ ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನೀನು ಯಮುನಾ ತಟಕ್ಕೆ ಹೋಗು, ಯಮುನಾ ನದಿಯ ತಟದಲ್ಲಿ ಅಲ್ಲಿ ವಿಶೇಷವಾಗಿರತಕ್ಕಂಥ ಮಧುವನ ಅಂತಿದೆ, ಆ ಮಧುವನಕ್ಕೆ ಹೋಗಿ ತಪಸ್ಸನ್ನು ಮಾಡಯ್ಯ. ಅದ್ಯಾಕೆ ಅಲ್ಯಾಕೆ ಹೋಗಬೇಕು ಹೇಳ್ತಾ ಇದ್ದಾರೆ, ಸಾನ್ನಿಧ್ಯಂ ಯತ್ರ ನಿತ್ಯದಾಹರೇ, ಅದು ಬಹಳ ಪುಣ್ಯಕರವಾದ್ದು, ಅಲ್ಲಿ ಶ್ರೀಹರಿಯ ಸನ್ನಿಧಾನ ಸದಾ ಇರುತ್ತೆ, ದೇವರು ತಿರುಗಾಡುವ ಆ ಪಾದದ ಗುರುತು ಬಿದ್ದಿರುತ್ತಂತೆ ಆ ಮಧುವನದಲ್ಲಿ. ಈಗಲೂ ಇದೆ ಮಧುಕೀಲ ಅಂತ ಆ ಪ್ರದೇಶ, ಧ್ರುವರಾಜರು ತಪಸ್ಸು ಮಾಡಿದ ಜಾಗ, ಈಗಲೂ ನಾವು ನೋಡಬಹುದಲ್ಲಿ. ವಿಶೇಷವಾಗಿರ್ತಕ್ಕಂಥ ಅಲ್ಲಿಗೆ ಹೋಗಯ್ಯ, ಯಮುನಾ ನದಿಯಲ್ಲಿ ವಿಶೇಷವಾಗಿ 3 ಹೊತ್ತು ಸ್ನಾನ ಮಾಡು ಅಂತ ಹೇಳ್ತಾರೆ. ವಿಶೇಷವಾಗಿ 3 ಹೊತ್ತು ಸ್ನಾನ ಮಾಡು. ನಾವು 3 ಮಾಡಲ್ಲಲ್ವಾ, ಒಂದು ಹೊತ್ತು ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಯಾರ್ಯಾರು ಎಷ್ಟೆಷ್ಟು ಹೊತ್ತು ಸ್ನಾನ ಮಾಡಬೇಕು, ಎಷ್ಟು ಸಲ ಸ್ನಾನ ಮಾಡಬೇಕು ಅಂತ ನಿರ್ಣಯ ತಗೊಂಡಾಗ ಯತಿಗಳು ಮೂರು ಹೊತ್ತಿನಲ್ಲಿ ಸ್ನಾನ ಮಾಡಬೇಕು, ಗೃಹಸ್ಥರು ಎರಡು ಹೊತ್ತಿನಲ್ಲಿ ಮಾತ್ರ ಸ್ನಾನ ಮಾಡಬೇಕು. ಮೂರು ಹೊತ್ತು ಸ್ನಾನ ಗೃಹಸ್ಥರಿಗಿಲ್ಲ, ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಮಾತ್ರ. ಬ್ರಹ್ಮಚಾರಿಗಳಿಗೆ ಒಂದೇ ಹೊತ್ತು ಸ್ನಾನ, ಅವರು ಮತ್ತು ಮೂರು ಹೊತ್ತು ಮಾಡಲಿಕ್ಕಿಲ್ಲ. ನಾನು ಸ್ವಾಮಿಗಳ ಹತ್ರದಾಗ ಇನ್ನ ಮದುವೆ ಆಗಿದ್ದಿಲ್ಲ, ಅಧ್ಯಯನದಲ್ಲಿದ್ದೆ. ಆವಾಗ ಸಂಜೆ ಸ್ನಾನ ಮಾಡಿಕೊಂಡು ಜಪ ಮಾಡ್ತಾ ಇದ್ರೆ ವಿದ್ಯಾಮಾನರು ಹತ್ತಿರ ಬಂದು ಅಲ್ಲಿ ಪಲಿಮಾರಲ್ಲಿ ಏನು ಸ್ನಾನ ಮಾಡಿದ್ರಾ, ನಾನು ಬಹಳ ವಿಶೇಷ ಅಂತ. ಹೌದು ಸ್ವಾಮಿ, ದಿನಾಗೂ ಮಾಡ್ತೀನಿ. ಮಾಡಬಾರ್ದು ನೀವು ಅಂತ ಅವರು ಚೆನ್ನಾಗಿ ಹೇಳಿದ್ರು. ನೀವು ಬ್ರಹ್ಮಚಾರಿಗಳು, ಇನ್ನ ಅದರಿಂದ ನೀವು ಮಾಡಬಾರ್ದು, ಒಪ್ಪತ್ತೇ ಮಾಡಿ ನೀವು. ಇನ್ನು ವಿಶೇಷ ಏನಾದರೂ ಸ್ವಾಮಿಗಳಿಗೆ ಸ್ನಾನ ಹಾಕಬೇಕು ಅಂತದ್ದಿದ್ದರೆ ಅಷ್ಟೇ ಹೊರತು ಅಲ್ಲ, ಮಂತ್ರಗಳು ಜಪ ಮಾಡಬೇಕಲ್ಲ. ಇಲ್ಲ, ಬ್ರಹ್ಮಚಾರಿಗಳು ನಡೆಯುತ್ತೆ, ಬ್ರಹ್ಮಚಾರಿಗಳು ಸದಾ ಪವಿತ್ರ ಇರ್ತಾರಾದ್ದರಿಂದ ಚಿಂತೆ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂಥ ಮೂರು ಹೊತ್ತು ಸ್ನಾನ ಮಾಡಯ್ಯ, ಸ್ನಾನ ಮಾಡಿ ಪ್ರಾಣಾಯಾಮ ಮಾಡು. ಪ್ರಾಣಾಯಾಮದಿಂದ ಏನಾಗುತ್ತೆ ಅಂತ ಫಲವನ್ನು ಹೇಳ್ತಾ ಇದ್ದಾರೆ. ಇಂದ್ರಿಯಗಳ ದೋಷಗಳೆಲ್ಲ, ಇಂದ್ರಿಯಗಳಲ್ಲಿ ಏನು ಮಲ ಇರುತ್ತೆ, ದೇವರ ಕಡೆ ಹೋಗದೆ ಸದಾ ಬೇರೆ ಕಡೆ ಹೋಗುವುದು ಇಂದ್ರಿಯಗಳ ಮಲ, ಅದು ಪ್ರಾಣಾಯಾಮದಿಂದ ಹೋಗುತ್ತೆ. ಮನಸ್ಸಿನ ಮಲ ಹೋಗುತ್ತೆ. ನಂತರ ವಿಶೇಷವಾಗಿ ಗುರುಗಳಿಗೆ ಗುರುವಾಗಿರತಕ್ಕಂಥ ಭಗವಂತನನ್ನು ಚಿಂತನೆ ಮಾಡು, ವಾಸುದೇವನನ್ನ ಅಂದರು. ಹೇಗಿರ್ತಾನೆ ಆತ, ಈ ಥರ ಚಿಂತನೆ ಮಾಡು. ಹೇಗಿರ್ತಾನೆ ಅಂದರೆ ಪ್ರಸಾದಾಭಿಮುಖಂ, ನಮಗೆ ಪ್ರಸಾದ ಕೊಡಬೇಕು ಅಂತ ಸಿದ್ಧನಾಗಿರ್ತಾನೆ ಅಂಥ ಭಗವಂತನ ಚಿಂತನೆ ಮಾಡು. ಯಾವಾಗೂ ಪ್ರಸನ್ನವಾದ ಮುಖ, ಪ್ರಸನ್ನವಾದ ನೋಟ ಇರುತ್ತೆ ದೇವರಿಗೆ. ದೇವರಿಗೆ ಸಿಟ್ಟಾದ ನೋಟ ಇಲ್ಲವೇ ಇಲ್ಲ. ದೈತ್ಯರ ಮೇಲಿರುತ್ತೆ, ಸಜ್ಜನರ ಮೇಲಿರಲ್ಲ. ಅಷ್ಟೇ ಅಲ್ಲ, ಯಾರು ತನ್ನ ಶರಣಾಗತರಾಗಿರ್ತಾರೆ ಅಂಥವರಿಗೆ ಆಶ್ರಯ ಕೊಡತಕ್ಕಂಥ ದೇವರನ್ನು ಚಿಂತನೆ ಮಾಡು. ಕರುಣೆಯ ನಿಧಿ ಅಂತ ಚಿಂತನೆ ಮಾಡು. ಒಳ್ಳೆ ಶ್ರೀವತ್ಸ ಚಿಹ್ನ ಇಟ್ಟುಕೊಂಡಿದ್ದಾನೆ, 16 ವರ್ಷದ ಪ್ರಾಯ ಭಗವದ್ ರೂಪ, ಒಳ್ಳೆ ಸುಂದರವಾದ ಅಂಗ, ಮೈಯೆಲ್ಲ ಕಣ್ಣೆಲ್ಲ ದೊಡ್ಡ ದೊಡ್ಡ ಕಮಲ ದಳದಂತೆ ಕಣ್ಣು. ನಂತರ ಶಂಖ, ಚಕ್ರ, ಗದ, ಪದ್ಮ, ವಿಶೇಷವಾಗಿ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ವನಮಾಲೆಯನ್ನು ಹಾಕ್ಕೊಂಡಿದ್ದಾನೆ. ಘನಶ್ಯಾಮಂ, ಮೇಘದಂತೆ ಕಪ್ಪಾದ ಶರೀರ ಹಾಗಿದ್ದಾನೆ ಭಗವಂತ. ಕಿರೀಟ, ಕುಂಡಲ, ಕೇಯೂರ, ಕಡಗ, ಆದ ಮೇಲೆ ವಿಶೇಷವಾಗಿರತಕ್ಕಂಥ ಕೌಸ್ತುಭ, ಎಲ್ಲ ಆಭರಣಗಳು ಹಾಕ್ಕೊಂಡಿದ್ದಾನೆ. ಹೇಳ್ತಾರೆ ಒಳ್ಳೆ ಪೀತಾಂಬರ ಉಟ್ಕೊಂಡಿದ್ದಾನೆ, ಅದು ಹೊಳಿತಾ ಇದೆ. ಸೊಂಟಕ್ಕೆ ಡಾಬು ಹಾಕ್ಕೊಂಡಿದ್ದಾನೆ ವಡ್ಯಾಣ. ನಂತರ ಕಾಲಿಗೆ ಬಂಗಾರದ ಖಡಗ ಹಾಕ್ಕೊಂಡಿದ್ದಾನೆ. ನಂತರ ವಿಶೇಷವಾಗಿ ಹೇಗಿದ್ದಾನೆ ಅಂದರೆ, ನೋಡಬೇಕಾದವರಲ್ಲಿ ಇವನೇ ಫಸ್ಟ್, ಇವನನ್ನೇ ನೋಡಬೇಕು, ಅಷ್ಟು ಚೆನ್ನಾಗಿದ್ದಾನೆ. ಅಷ್ಟೇ ಅಲ್ಲ, ಶಾಂತನಾಗಿದ್ದಾನೆ, ಯಾವ ಸಿಟ್ಟು ಸಿಡುಕು ಏನೂ ಇಲ್ಲ. ಮನಸ್ಸಿನ ಮನೋನೇತ್ರ ನೋಡಿ, ಕಣ್ಣು ಮುಚ್ಚಿಕೊಂಡ್ರೆ ಮನಸ್ಸಿನಿಂದನೇ ಎಲ್ಲ ನೋಡ್ತಾ ಇರ್ತೀವಿ. ಆ ಮನೋನೇತ್ರವನ್ನು ಬೆಳೆಸುವಂಥವ ಅಂದರೆ ನಮಗೆ ಅನುಗ್ರಹ ಮಾಡತಕ್ಕಂಥವನನ್ನು ಚಿಂತನೆ ಮಾಡು. ಅವನ ಪಾದದ ಉಗುರುಗಳು ಏನಿವೆ, ಅದರಿಂದ ಕಾಂತಿ ಸದಾ ಬರ್ತಾ ಇದೆ. ಅಂಥ ದೇವರನ್ನು ನಿನ್ನ ಹೃದಯ ಕಮಲದಲ್ಲಿ ತಾನೇ ನಿಂತಿದ್ದಾನೆ ಎಂಬುದು ಚಿಂತನೆ ಮಾಡುತ್ತಾ ಅವನನ್ನು ಧ್ಯಾನ ಮಾಡಯ್ಯ. ಅಷ್ಟೇ ಅಲ್ಲ, ಹೇಗಿದ್ದಾನಾತ ಅಂದರೆ ಯಾವಾಗೂ ನಗತಾ ಇದ್ದಾನೆ. ಅಷ್ಟೇ, ಕರುಣಾ ಅಂದರೆ ನಮ್ಮ ಮೇಲೆ ಅನುರಾಗದಿಂದ, ಸಾನುರಾಗಾವಲೋಕನಂ ಅಂತಾರೆ. ಅದು ದ್ವಾದಶ ಸ್ತೋತ್ರದಲ್ಲೂ ಮಧ್ವರಾಯರು ಹೇಳ್ತಾರೆ, ಸಾನುರಾಗಾವಲೋಕನಂ ಅಂತ ಹೇಳ್ತಾರೆ. ಅಂಥ ಭಗವಂತನನ್ನು, ವರ ಕೊಡುವಂಥವರಲ್ಲಿ ಶ್ರೇಷ್ಠನಾದವರನ್ನು ಧ್ಯಾನ ಮಾಡು. ಆ ಧ್ಯಾನ ಮಾಡುವಾಗ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಜಪ ಮಾಡು. ಆ ಮಂತ್ರದಿಂದ ವಿಶೇಷವಾಗಿ ಹೊರಗಿನ ಪದಾರ್ಥಗಳಿಂದ ದೇವರಿಗೆ ಪೂಜೆಯನ್ನು ಮಾಡು. ನಂತರ ಆಕಾಶ ಮೊದಲಾದ ಎಲ್ಲ ಸ್ಥಳಗಳಲ್ಲಿ ದೇವರನ್ನು ನಿಲ್ಲಿಸಿ ಅಲ್ಲಲ್ಲಿ ಸಿಗುವ ಪದಾರ್ಥಗಳಿಂದ ಪೂಜಾ ಮಾಡು. ಹೃದಯದಲ್ಲಿ ದೇವರನ್ನು ನಿಲ್ಲಿಸಿ ಹೃದಯದಲ್ಲಿ ಸಿಗುವ ಪದಾರ್ಥಗಳಿಂದ ಪೂಜಾ ಮಾಡು. ಅಷ್ಟೇ ಅಲ್ಲ, ದೇವರ ಕುರಿತು ಮುನಿಯಾಗಿರು. ಮುನಿ ಅಂದರೆ ಮನನ ಮಾಡುವಂಥವ ಮುನಿ. ದೇವರನ ಕುರಿತು ಸದಾ ಮನನ ಮಾಡುತ್ತಾ ಇರು. ಹೇಳ್ತಾರೆ ಮೌನವಾಗಿರು. ನಮ್ಮವರು ಮೌನ ಅಂತ ಮಾಡ್ತಿರ್ತಾರೆ, ಹೌದಾನೆ? ಇದ್ದಕ್ಕಿದ್ದಂತೆ ಮೌನಾಚರಣೆ ಅಂತ, ಅದು ಊಟ ಕೂತ್ಕಾಲಕ್ಕೆ ಮಾಡ್ತಿರ್ತಾರೆ ಕೆಲವರು. ಅದು ಇನ್ನೊಬ್ಬರಿಗೆ ಉಪದ್ರವ ಕೊಡುವಂಥ ಮೌನಾಚರಣೆ. ಯಾಕೆ ಅಂದರೆ ಆ ಊಟ ಕೂತಿರ್ತಾರ, ಅವರಿಗ ಹೊಟ್ಟೆ ತುಂಬ ಊಟ, ಸಾಮಾನ್ಯ ಊಟ ಕೂತದ್ದೇ ಊಟ ಮಾಡಲಿಕ್ಕೆ, ಅವರಿಗೆ ಬೇಕು ಬೇಡ ಅಂತ ಎಲ್ಲ ಇರುತ್ತೆ, ಬಾಯಿಂದ ಹೇಳಲಿಕ್ಕಿಲ್ಲ. ಬಡಿಸೋರಿಗೆ ಅರ್ಥ ಆಗಲ್ಲ, ಅವ್ರು ಬೇಕು ಅಂದಾಗ ಬೇಡ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾರೆ, ಬೇಡ ಅಂದಾಗ ದೇರೆ ತುಂಬ ಸುರಿತಾರೆ. ಅದಕ್ಕೆ ನಾನಾ ರೀತಿಯಲ್ಲಿ ಆ ಮೂಕಿ ಸಿನಿಮಾ ಥರ ಅವರಿಗೆಲ್ಲ ಏನು ಎಲ್ಲ ಪ್ರದರ್ಶನ ಮಾಡಿ ಹೇಳ್ತಿರ್ತಾರೆ, ಅವ್ರಿಗೇನು ಅರ್ಥ ಆಗಲ್ಲ. ಇನ್ನು ಕೆಲವರು ಇರ್ತಾರೆ ಊಟದ ಕಾಲಕ್ಕೆ ಮಾತಾಡಬಾರದು ಅಂತ ಸಿದ್ಧ ಅಂತ, ಹೋಗ್ತಾನೆ ಮಾತಾಡಲ್ಲ, ಆದರೆ ಪಕ್ಕದವರು ನ್ಯೂಸ್ ಪೇಪರಲ್ಲಿ ಇಡತಕ್ಕಂಥ ಏನೇನು ನ್ಯೂಸ್ ಎಲ್ಲ ಮಾತಾಡ್ತಾ ಇರ್ತಾರಲ್ಲ ಪಕ್ಕದವರು, ಅದಕ್ಕೆಲ್ಲ ಸಿಗ್ನಲಿಂದನೇ ಉತ್ತರ ಕೊಡ್ತಿರ್ತಾರೆ. ಒಟ್ಟಾರೆ ಆ ತಲೆಯೆಲ್ಲ ಪಕ್ಕ ಹರಟೆಯಲ್ಲೇ ಕೂತಿದೆ, ಮಾತೊಂದಿಲ್ಲ. ಇದನ್ನು ಮೌನ ಅಂತ ಕರೆಯಲ್ಲ. ಮೌನ ಅಂದರೆ ಎಷ್ಟು ದೇವರನ್ನೇ ಚಿಂತನೆ ಮಾಡುತ್ತಾ ಇರಬೇಕು. ನಂತರ ಪ್ರಸಂಗಕ್ಕೆ ಎಷ್ಟು ಶಬ್ದ ಬಳಸಬೇಕು. ಸಾರು ಬಂತು ಕೇಳಿದರು ಬೇಕಾ ಬೇಡವಾ ಅಂತ, ಬೇಕು ಅಂತ ಹೇಳಿದರೆ ಅದು ಮೌನಕ್ಕೆ ಭಂಗ ಅಲ್ಲ, ಬೇಡ ಅಂತ ಹೇಳಿದರೆ ಅದು ಮೌನಕ್ಕೆ ಭಂಗ ಅಲ್ಲ. ಇನ್ಯಾವುದು, ಪಕ್ಕದವರು ಸರಿ ಹರಟೆ ಹೊಡೆದಿದ್ದರೆ ಅದು ಮೌನ ಅಲ್ಲ. ಯಾರು ಸರಿ ಬೇರೆ ಮಾತೇ ಮಾತಾಡಬಾರದು, ಎಷ್ಟು ಬೇಕು ಸಾಕು ಇಷ್ಟು ಬಳಸಿಕೊಂಡು ಹೋದರೆ ಅದು ನಿಜವಾಗಿ ಮೌನ. ಬಳಸೋರಿಗೂ ಮನಃಶಾಂತಿ ಇರುತ್ತೆ, ಇವರಿಗೂ ಮನಃಶಾಂತಿ ಇರುತ್ತೆ, ಎಲ್ಲರಿಗೂ ಚೆನ್ನಾಗಿರುತ್ತೆ. ಅದಕ್ಕೆ ಮೌನದಿಂದಿರಬೇಕು. ಹೇಳ್ತಾರೆ ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ಬದುಕಿಗೆ ಎಷ್ಟು ಕಡಿಮೆ ಮಾತನ್ನು ಬಳಸಿ ಬದುಕಲಿಕ್ಕಾಗುತ್ತೋ ಅಷ್ಟು ಕಡಿಮೆ ಮಾತಾಡಿದರೆ ಅವರು ಪೂರ್ಣ ಮಾತೇ ಇಲ್ಲದೆ ಮೌನ ವ್ರತ ಮಾಡಿದ ಫಲ ಬರುತ್ತೆ ಅವರಿಗೆ ಅಂತ ಹೇಳ್ತಾರೆ. ಶಾಂತನಾಗಿರಬೇಕು. ಹೇಳ್ತಾರೆ ದೇವರು ನಿನಗೆ ಬೇಕು ಅಂದರೆ ಬೇಯಿಸಿದ್ದನ್ನು ತಿನ್ನಬೇಡ ಅಂತಾರೆ. ಗೆಡ್ಡೆ ಗೆಣಸು ತಿಂದಿರು, ಅದು ಜಾಸ್ತಿ ತಿನ್ನಬೇಡ, ಚೂರು ತಿಂದಿರು, ಮಿತ ವನ್ಯ ಭುಕ್, ಸ್ವಲ್ಪ ಮಾತ್ರ ತಿನ್ನಬೇಕು. ಎಷ್ಟು ಎಷ್ಟು ತಿಂದರೆ ಪ್ರಾಣ ಹೋಗಲ್ವೋ ಅಷ್ಟು ತಿನ್ನು, ಶಕ್ತಿ ಎಷ್ಟಿರುತ್ತೋ ಅಷ್ಟು ಅಷ್ಟು ಮಾತ್ರ ಸ್ವೀಕಾರ ಮಾಡು. ಅಷ್ಟು ಸ್ವೀಕಾರ ಮಾಡಿದ್ರೆ ಏನಾಗುತ್ತೆ ಅಂದರೆ ಇಂದ್ರಿಯಗಳೆಲ್ಲ ಬೇರೆ ಕಡೆಗೆ ಹೋಗಲ್ಲ. ನಂತರ ಮನಸ್ಸಿನಲ್ಲಿ ದೇವರ ಚಿಂತನೆ ಮಾಡುವುದು ಅಂದರೆ ಹೇಗೆ ಮಾಡಲಿ? ಚೆನ್ನಾಗಿ ಹೇಳಿಕೊಡ್ತಾರೆ. ಆ ದೇವರು ತನ್ನ ಅವತಾರ ಕಾಲದಲ್ಲಿ ಏನೇನು ಚರ್ಯಗಳು ಮಾಡಿದ್ದ ಅವೆಲ್ಲ ದೇವರು ಮಾಡುತ್ತಾ ಇದ್ದಂತೆ ಚಿಂತನೆ ಮಾಡುತ್ತಾ ಹೋಗು. ನಂತರ ಹೇಳ್ತಾ ಇದ್ದಾರೆ ದೇವರ ವಿಶೇಷವಾಗಿರತಕ್ಕಂಥ ಆ ಪರಿಚರ್ಯಗಳನ್ನೆಲ್ಲ ಮಾಡಬೇಕು. ಮಾಡುವ ಕಾಲಕ್ಕೆ ಹೃದಯ ಕಮಲದಲ್ಲಿ ಭಗವಂತನ ಸುತ್ತು ಆ ದಳಗಳಲ್ಲಿ ಪ್ರದಕ್ಷಿಣೆ ಮಾಡುತ್ತಾ ಮಂತ್ರ ಮೂರ್ತಿ ಅಂತ ಹೇಳಿದರೆ ಮಧ್ಯದಲ್ಲಿರತಕ್ಕಂಥ ಬಿಂಬನಲ್ಲಿ ಮಂತ್ರಗಳಿಂದ ಮಾಡಿದ ಪ್ರಯೋಗಗಳನ್ನು ಅಲ್ಲಿರುವ ಭಗವದ್ ರೂಪಗಳನ್ನು ಐಕ್ಯ ಚಿಂತನೆ ಮಾಡಬೇಕು. ಮಂತ್ರ ಹೃದಯೇ ನೈವ ಪ್ರಯುಂಜಾನ್ ಮಂತ್ರಮೂರ್ತಯೇ ಅಂತ ಹೇಳುತ್ತಾರೆ. ಮಂತ್ರ ಮನಸ್ಸಿನಿಂದ ಕಾಯದಿಂದ ವಾಕ್ಯನಿಂದ ಏನೇನು ಕಾರ್ಯಗಳಾಗುತ್ತೆ ಅವೆಲ್ಲ ಭಗವಂತನ ಪೂಜಾ ಅಂತ ಕ್ಷಣ ಕ್ಷಣಕ್ಕೆ ಅರ್ಪಣೆ ಮಾಡಬೇಕು. ಇಂಥ ಕಾಲಕ್ಕೆ ನಿನ್ನಲ್ಲಿ ದೇವರು ತಾನಾಗಿ ನಿಂತು ಭಕ್ತಿಯನ್ನು ಚೆನ್ನಾಗಿ ಬೆಳೆಸ್ತಾನೆ, ತಾನೇ ದರ್ಶನ ಕೊಡ್ತಾನೆ ಅಂತ ಹೇಳಿದಾಗ ಅವರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೊರಟು ಹೋಗ್ತಾ ಇದ್ದಾರೆ. ಒಳ್ಳೆ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಹೇಳ್ತಾ ಇದ್ದಾರೆ, ಮೂರು ದಿನಕ್ಕೊಮ್ಮೆ ಚೂರು ಹಣ್ಣು ತಿಂದರು. ಮೊದಲನೇ ತಿಂಗಳು ಮೂರು ಮೂರು ದಿನಕ್ಕೆ ಒಮ್ಮೆ ಎಷ್ಟು ಹಣ್ಣು ಅಂದರೆ ಒಂದು ಬೇಲದ ಹಣ್ಣು ಮೊದಲು ಮೊದಲು ತಗೊಳ್ತಾ ಇದ್ರಂತೆ. ನಂತರ ಚೂರು ಬೋರೆ ಹಣ್ಣಿಗೆ ಬಂದ್ರಂತೆ. ಬೋರೆ ಹಣ್ಣು ಮಾತ್ರ ತಿಂತಾ ಇದ್ರು ಮೂರು ದಿನಕ್ಕೊಮ್ಮೆ. ಎರಡನೇ ತಿಂಗಳಲ್ಲಿ ನೆಲಕ್ಕೆ ಉದುರಿ ಬಿದ್ದ ಎಲೆಗಳು ತಿಂತಾ ಇದ್ರು ಚೂರು. ಎಷ್ಟು? ಆರು ದಿನಕ್ಕೊಮ್ಮೆ. ಮೂರನೇ ತಿಂಗಳಲ್ಲಿ ಒಂಬತ್ತು ದಿನಕ್ಕೊಮ್ಮೆ ಬೊಗಸೆಯಿಂದ ಚೂರು ನೀರು ಕುಡಿಯುತ್ತಾ ಇದ್ರು, ಇನ್ಯಾವುದು ಇಲ್ಲ. ನಾಲ್ಕನೇ ತಿಂಗಳಲ್ಲಿ ಅದೂ ಇಲ್ಲ, ಗಾಳಿಯನ್ನು ಸ್ವೀಕಾರ ಮಾಡಿದರು. ಎಷ್ಟು? ಹನ್ನೆರಡು ದಿನಕ್ಕೊಮ್ಮೆ ಗಾಳಿ ತಗೊಂತಾ ಇದ್ರಂತೆ. ಬೇಕಾದರೆ ಪ್ರಯತ್ನ ಮಾಡಬಹುದು ಚಾತುರ್ಮಾಸ್ಯ ಕಾಲದಲ್ಲಿ. ಯಾರಾದರೂ ಏನು ಧಾರಣೆ ಪಾರಣೆ ವ್ರತಗಳು ಮಾಡ್ತಾ ಇರ್ತಾರಲ್ಲ, ಧ್ರುವರಾಜರ ವ್ರತ ಅಂತ ಇಟ್ಕೊಂಡು ಮಾಡಬಹುದು. ವಿಶೇಷವಾಗಿ ಹನ್ನೆರಡು ದಿನಕ್ಕೊಮ್ಮೆ ಉಸಿರಾಟ, ಐದನೇ ತಿಂಗಳಲ್ಲಿ ಅದು ಬಿಟ್ಟರು. ಅದೇ ಬಿಟ್ಟು ಪೂರ್ಣ ಶ್ವಾಸ ನಿರೋಧ ಮಾಡಿ ಒಂದು ಪಾದದ ಮೇಲೆ ನಿಲ್ತಾ ಇದ್ದಾರೆ. ನಾವು ಇಷ್ಟು ಕಾಲ ಕೇಳ್ತಾ ಇದ್ದೀವಿ ಧ್ರುವರಾಜರ ಚರಿತ್ರೆ ಭಾಗವತ ಕೇಳಿದಾಗೆಲ್ಲ ಸಂಶಯವೇ ಬರಲಿಲ್ಲ. ಐದು ವರ್ಷದ ಹುಡುಗನಿಗೆ ಇಂಥ ಸಾಧನೆ ಹೇಗೆ ಸಾಧ್ಯ ಆಯಿತು? ನಾವು ಪ್ರಾಣಾಯಾಮ ಮಾಡೋಣ, ಉಸಿರು ಕಟ್ಟೋಣ ಸ್ವಲ್ಪ ಹೊತ್ತು. ಎಷ್ಟೊತ್ತು ಕಟ್ತೀರಾ? ಎರಡು ಸೆಕೆಂಡ, ಮೂರ, ನಾಲ್ಕ, ಒಂದು ನಿಮಿಷ ಅಂಬೊಟ್ಟೊತ್ತಿಗೆ ಹೆಚ್ಚು ಕಮ್ಮಿ ಆಗೋಗ್ಬಿಡ್ತಾ ಇರುತ್ತೆ. ಉಸಿರು ಬಿಡೋವರೆಗೂ ಅಪ್ಪ ಅನ್ನಿಸ್ತಾರೆ. ಅಂಥದ್ದು ಗಂಟೆ ಅಲ್ಲ, ದಿನಗಳಗಟ್ಟಲೆ ಉಸಿರು ಹಿಡಿದು ನಿಲ್ಲಬೇಕಾದರೆ ಇವರಿಗೆ ಪ್ರಾಕ್ಟೀಸೇ ಇಲ್ಲ. ಅಂಥವ್ರಿಗೆ ಹೇಗೆ ಬಂತು? ಆಲ್ ಆಫ್ ಎ ಸಡನ್ ಡೈರೆಕ್ಟಾಗಿ ಹೋದರೂ ಅಲ್ಲಿ ಕೂತರು ಅಷ್ಟೇ. ಕೇಳ್ತಾರೆ, ಹಾಗೆಲ್ಲ ಸುಮ್ಮನೆ ಬರೋದಲ್ಲ, ಹಿಂದಿನ ಜನ್ಮಗಳಲ್ಲಿ ಅವರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದವರು, ದೇವರು ಈಗ ಅದನ್ನು ಹೊರಗೆ ಹಾಕಿದ್ರು. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಆ ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ಆ ತಪಸ್ಸು ಮಾಡುತ್ತಾ ಇದ್ದರೆ ಅವರ ಪಾದ ಯಾವ ಕಡೆ ಪಾದ ಒಂದು ಇಟ್ಟರೆ ಅಲ್ಲಿಗೆ ಭೂಮಿ ಬಗ್ಗಿ ಹೋಗ್ತಾ ಇದೆ. ದೇವತೆಗಳು ವಿಘ್ನ ಮಾಡಲಿಕ್ಕೆ ನೋಡಿದ್ರಂತೆ ಆಗಿಲ್ಲ ಅವರಿಗೆ. ಅಂದರೆ ಹೇಳ್ತಾರೆ, ನಮ್ಮ ಆಚಾರ ಹೇಳ್ತಾರೆ, ದೇವತೆಗಳು ಅವರ ಮನಸ್ಸಲ್ಲಿ ನಿಂತು ಸ್ಥಿರ ಬುದ್ಧಿ ಕೊಟ್ಟರು. ಹೊರಗೆ ಸುಮ್ಮನೆ ನಾಟಕಕ್ಕೆ ಪರೀಕ್ಷೆ ಮಾಡಿದಂತೆ ಮಾಡಿದರಯ್ಯ. ದೇವರಿಗೆ ಅವರೇ ಪ್ರಾರ್ಥನೆ ಮಾಡಿದರು, ಸ್ವಾಮಿ ಈತನಿಂದಾಗಿ ಎಲ್ಲರ ಉಸಿರು ಕಟ್ತಾ ಇದೆ, ಬೇಗ ಅನುಗ್ರಹ ಮಾಡಿ ಕೂಸಿಗೆ ಅಂತ ಹೇಳಿದಾಗ, ಹೌದು ನಮಗೂ ದೇವರ ಅನುಗ್ರಹ ಮಾಡಬೇಕಾದರೆ ನಮಗಾಗಿ ದೊಡ್ಡವರು ಪ್ರಾರ್ಥನೆ ಮಾಡಬೇಕಂತೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ, ದೇವರು ನಮಗಾಗಿ ರೆಕಮೆಂಡೇಶನ್ ಮಾಡುವವರು ದೊಡ್ಡವರು ಇದ್ದರೆ ಬೇಗ ಸ್ಯಾಂಕ್ಷನ್ ಮಾಡ್ತಾನಂತೆ, ಇಲ್ಲ ಸ್ಲೋ ಆಗಿ ಹೋಗ್ತಾ ಇರುತ್ತೆ ನಮ್ಮ ಗಾಡಿ. ಆ ದೊಡ್ಡವರು ಸಿಗೋ ಪರ್ಯಂತ ನಮ್ಮ ಸಾಧನೆ ಅಷ್ಟೇ, ಸಿಕ್ಕ ಮೇಲೆ ಬಹಳ ವೇಗವಾಗಿ ಹೋಗುತ್ತೆ. ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಭಗವಂತ ಹೇಳ್ತಾ ಇದ್ದಾನೆ, ನಾನೇ ಹೋಗ್ತೇನೆ ಅಂತ ಹೇಳಿ. ಹೃದಯದಲ್ಲಿ ಭಗವದ್ ರೂಪ ಇದೆ, ಅದೇ ರೂಪ ಎದುರಿಗೆ ನಿಂತಿದೆ. ಕಣ್ಣು ಮುಚ್ಚಿದ್ದಾನೆ, ನೋಡುವ ಹಂತದಲ್ಲಿಲ್ಲ. ದೇವರೇನು ಮಾಡಿದ? ಒಳಗಿರುವ ರೂಪ ತೆಗೆದುಬಿಟ್ಟ. ಅವಾಗ ಅಯ್ಯೋ ದೇವರು ಎಲ್ಲಿಗೆ ಹೋದರು ಅಂತೇಳಿ ಕಣ್ಣು ತೆಗೀತಾರೆ, ಎದುರೀಗಿದ್ದಾರೆ. ದೇವರನ್ನು ಅಪ್ಪಿಕೋಬೇಕು, ಮುತ್ತು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಚುಂಬನ್ ಆಶ್ಲಿಷನ್ ಅಂತ, ಚಿಕ್ಕ ಮಕ್ಕಳಲ್ವಾ, ದೇವರನ್ನು ಭುಜದಿಂದ ಹಿಡ್ಕೋಬೇಕು ಅಪ್ಪಿಕೋಬೇಕು ಅಂದ್ಕೊತಾನೆ. ಏನು ಮಾತಾಡ್ಲಿಕ್ಕಾಗ್ತಾ ಇಲ್ಲ. ಅಂಥ ಕಾಲಕ್ಕೆ ಶಂಖದಿಂದ ಸ್ಪರ್ಶ ಮಾಡ್ತಾ ಇದ್ದಾರೆ. ಅವರ ಬಾಯಿಯಿಂದ ವಿಶೇಷವಾಗಿರತಕ್ಕಂಥ ಸ್ತೋತ್ರ ಹೊರಬರ್ತಾ ಇದೆ. ಯುವಂತ ಪ್ರವಿಶ್ಯ ಮಮವಾತ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಳ ಶಕ್ತಿ ಧರಸ್ವಧಾಮನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಏ ಸ್ವಾಮಿ, ನನ್ನೊಳಗೆ ಇದ್ದು ಎಲ್ಲ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡುವುದು ನೀನೇನಯ್ಯ, ನಿನಗೆ ನಮಸ್ಕಾರ ಹರಿಯೇ ಅಂತ ಹೇಳಿದಾಗ ತುಂಬ ಸ್ತೋತ್ರ ಮಾಡಿದರು. ದೇವ ಅಂದ, ನಿನ್ನ ತಲೆಯಲ್ಲಿ ಏನಿದೆಯೋ ನನಗೆ ಗೊತ್ತಯ್ಯ, ಒಳ್ಳೆ ಸ್ಥಾನ ಬೇಕಲ್ವಾ, ಕೊಡ್ತೇನೆ. ಇಲ್ಲಿ ನೋಡಬೇಕಾಗಿದ್ದೇನು ಅಂದರೆ, ದೇವರೇ ಕಾಣಿಸಿದ್ದಾರೆ ಇವರಿಗೆ, ದೇವರು ಕಂಡಾಗ ಮೋಕ್ಷವೇ ಕೊಡುತ್ತಾರೆ ಎಂಬುದು ಇವರಿಗೂ ಗೊತ್ತು. ಯಾರಿಗೆ? ಧ್ರುವರಾಜರಿಗೆ. ಇವರಿಗೆ ಮೋಕ್ಷ ಬೇಡಬೇಕೆಂಬ ಬಯಕೆ ಬರಲಿಲ್ಲ, ಬರೀ ಪದವಿಗಾಗಿಯೇ ಬಯಕೆ ಬರ್ತಾ ಇದೆ. ಅಂದರೆ ಇನ್ನೊಂದು ಮಾತಲ್ಲಿ ಹೇಳಿದರೆ, ದೇವರು ಸಮಯ ಬರಲಿಲ್ಲ ಆದ್ದರಿಂದ ಒಳಗಿದ್ದುಕೊಂಡು ಮೋಕ್ಷದ ಬಯಕೆ ಕೊಳ್ಳಿಲ್ಲ. ಕೊಟ್ಟ, ಧ್ರುವ ಪದವಿ ತಗೋ ಅಂತ ಹೇಳಿದ. ಎಂಥಾದ್ದು ಧ್ರುವ ಪದವಿ, ಎಲ್ಲರೂ ನಮಸ್ಕಾರ ಮಾಡುವಂತಹದ್ದು. ಆದರೆ ದೇವ ಅದೃಶ್ಯ ಆದ ಮೇಲೆ ಹೇಳ, ಎಂಥ ದೇವರಪ್ಪ ದರ್ಶನ, ಯಾರಿಗೂ ಆಗಲ್ಲ. 6 ತಿಂಗಳಲ್ಲಿ ದೇವರ ದರ್ಶನ ಮಾಡಿ ಏನು ಬೇಡಬೇಕೋ ಬೇಡದೆ ಬೇಡದ್ದೆಲ್ಲ ಬೇಡಿದ್ದೀನಲ್ವಾ, ಯಾವ ಪದವಿ ಆದರೂ ಉರುಳಿ ಹೋಗೋದೆ. ಮೋಕ್ಷ ಬೇಡಬೇಕಾಗಿತ್ತು, ಮೋಕ್ಷವೇ ಬೇಡಿಲ್ಲ, ಎಂಥ ಬುದ್ಧಿ ಕಮ್ಮಿ ಆಯಿತು ಅಂತ ತಮ್ಮನ್ನೇ ತಾವು ಬೈಕೊಳ್ತಾ ಬರ್ತಾ ಇದ್ದಾರೆ. ಇತ್ತ ನಾರದರು ಹೇಳಿದ್ದಕ್ಕೆ ತಂದೆ ಮಗನನ್ನ ಎದುರುಗೊಂಡಾಯಿತು, ಚೆನ್ನಾಗಿ ಅವರಿಗೆ ಪಟ್ಟಾಭಿಷೇಕ ಮಾಡಿ ಆಯಿತು, ತಂದೆ ಹೋಗಿ ಆಯಿತು. ನಂತರ ತಮ್ಮನಾದವ ವಿಶೇಷವಾಗಿ ಯಕ್ಷನ ಜೊತೆಗೆ ಯುದ್ಧ ಮಾಡಿ ಸತ್ತರೆ, ಅವನನ್ನು ಹುಡುಕ್ತಾ ಅವರ ತಾಯಿ ಕಾಡಿಗೆ ಹೋಗಿ ಸತ್ತು ಹೋದರೆ, ಯಕ್ಷನ ಕೊಲ್ಲಲಿಕ್ಕೆ ಎಲ್ಲ ಯಕ್ಷರನ್ನ ಕೊಲ್ಲಲಿಕ್ಕೆ ಹೊರಡ್ತಾ ಇದ್ದಾರೆ ಧ್ರುವರಾಜರು. ಆ ಯುದ್ಧದಲ್ಲಿ ತುಂಬ ಜನರು ಸತ್ತರೆ, ಅದಕ್ಕೆ ಮನುಗಳು ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಅಲ್ಲಯ್ಯ ದೇವರನ್ನ ಕಂಡಿದ್ದೀಯ, ಸಿಟ್ಟನ್ನ ಗೆದ್ದಿಲ್ಲ. ಅಲ್ಲಿ ವಿಶೇಷ ಹೇಳ್ತಾರೆ, ದೇವರನ್ನ ಹೊರಗೆ ಕಂಡಿದ್ದೀಯ, ಒಳಗೆ ಕಂಡಿಲ್ಲ. ವಿಜಯದಾಸರು ಹೇಳ್ತಾರೆ, ಹೊರಗೆ ನಿನ್ನ ಕಂಡರೆ ಏನು, ಒಳಗೆ ಕಾಣದವ, ಬಿಂಬನ ದರ್ಶನ ಆಗಲಿಲ್ಲ, ಅದಕ್ಕೆ ಸಿಟ್ಟು ಗೆದ್ದಿಲ್ಲ ಅಂತ ಹೇಳ್ತಾರೆ. ನಂತರ ಕುಬೇರ ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ ಇವರು, ಅವರು ಬಂದು ಅನುಗ್ರಹ ಮಾಡಿ ವರ ಕೇಳು ಅಂದಾಗ, ಬಿಂಬನ ದರ್ಶನಕ್ಕೆ ಬೇಕಾದಂಥ ಎಡಬಿಡದ ಭಗವಂತನ ಚಿಂತನೆ ಕೊಡಿ ಅಂತ. ಅಲ್ಲಿ ನೋಡಿ, ಹೊರಗಡೆ ದೇವರ ದರ್ಶನ ಆಗಿದೆ ಧ್ರುವರಾಜರಿಗೆ, ಹೇಳ್ತಾರೆ ನಿಮ್ಮ ಯಕ್ಷ ನನ್ನ ತಮ್ಮನ ಕೊಂದದ್ದು, ನಾನು ನಿಮ್ಮ ಯಕ್ಷರನ್ನು ಕೊಂದೆ. ಅವಾಗ ಇವರು ಹೇಳ್ತಾರೆ, ಎಂಥ ಮಾತು ಮಾತಾಡ್ತಾ ಇದ್ದಿ, ನಮ್ಮವರು ನಿನ್ನ ತಮ್ಮನ ಕೊಂದಿಲ್ಲ, ನೀನು ನಮ್ಮವರನ್ನ ಕೊಂದಿಲ್ಲ, ಹೌದಾ ಅಂದರೆ ಸ್ವಾಮಿಯೇ ಕೊಂದದ್ದಯ್ಯ, ನೀನು ಕೊಲ್ಲಲಿಕ್ಕೂ ಸಮರ್ಥನಲ್ಲ, ಸಾಯಲಿಕ್ಕೂ ಸ್ವಾತಂತ್ರ್ಯವಿಲ್ಲ, ಅದರಿಂದ ಈ ಜ್ಞಾನ ಪಡ್ಕೋ, ಒಳಗಿರತಕ್ಕಂಥ ಬಿಂಬನ ಚಿಂತನೆ ಮಾಡು ಅಂತ ಹೇಳಿದರೆ, ತಿರಗಾ ಬಂದು ಭಗವಂತನನ್ನ ಬಿಂಬನನ್ನ ಆರಾಧನೆ ಮಾಡಿ ಹೃದಯದಲ್ಲಿ ಮತ್ತೂ ದರ್ಶನ ಮಾಡಿದರು. ಈ ಭಾಗ ನಮ್ಗೆ ಗೊತ್ತಿರಲ್ಲ, ಎಷ್ಟು ಹೊತ್ತು ತಪಸ್ಸು ಮಾಡಿದರು, ಧ್ರುವಲೋಕ ಪಡ್ಕೊಂಡ್ರು ಇಷ್ಟು ಅಂತ ಹೇಳಿದರೆ, ಅಷ್ಟು ಮಾತ್ರ ನಾವು ತಿಳ್ಕೊಂಡರೆ ಧ್ರುವರಾದರಿಗೆ ಅವಮಾನ ಮಾಡಿದಂತೆ. ಯಾಕೆ ಅಂದರೆ, ನಾವು ಯಾವುದೋ ಪ್ರಮೋಷನ್ನು ಇನ್ನೊಂದು ಕೇಳಿ ಸೇವಾ ಮಾಡುತ್ತೀವಿ, ಅವರೊಂದು ಪೋಸ್ಟಿಗಾಗಿ ಸೇವಾ ಮಾಡಿದ್ರಪ್ಪ, ಯಾವುದು ದೊಡ್ಡ ಪೋಸ್ಟ್ ಅವ್ರದ್ದು, ಧ್ರುವ ಪದವಿಗಾಗಿ ಮಾಡಿದರು. ಒಟ್ಟಾರೆ ಅವರು ಮಾಡಿದ್ದೇನು, ಕಾಮ್ಯಕರ್ಮವೇ ಅಲ್ವಾ? ಕಾಮ್ಯಕರ್ಮ ಮಾಡಿದವರಿಗೆ ಭಾಗವತದಲ್ಲಿ ಹೇಗೆ ಸ್ಥಾನ ಬಂತು ಅಂದರೆ ಅದಕ್ಕೆ ಉತ್ತರ ಏನು? ಅದಕ್ಕೆ ಹೇಳಿದರು, ಕಾಮ್ಯಕರ್ಮ ಮೊದಲು ಮಾಡಿದರು, ನಂತರ ಸರ್ವಸ್ವ ಎಲ್ಲ ಬಿಟ್ಟು ಭಗವಂತನನ್ನ ಹೃದಯದಲ್ಲಿ ಕಂಡು ಏನು ಪದವಿ ಬಂದಿತ್ತು ಆ ಪದವಿ ಮೇಲೆ ವ್ಯಾಮೋಹ ಸರ್ವಥಾ ಬಿಟ್ಟು ಭಗವಂತನ ಶರಣಾಗತರಾಗಿದ್ದಕ್ಕೆ ಭಾಗವತದಲ್ಲಿ ಇವರಿಗೆ ವಿಶೇಷ ಸ್ಥಾನ ಬಂತು. ಹಾಗೆ ಅದೇ ರೀತಿಯಲ್ಲಿ ಇವರ ಪಾದ ಯಾರು ಹಿಡಿಯುತ್ತಾರೆ ಅವರಿಗೆ ಸಂಸಾರದ ವ್ಯಾಮೋಹವೆಲ್ಲ ಹೋಗಿ ಭಗವಂತನಲ್ಲೇ ಮನಸ್ಸು ಬರುತ್ತೆ, ಅವರು ಹೇಗಾದರೂ ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಂತರ ಅವರ ವಂಶದಲ್ಲಿ ಬಂದವರೇ ಅಂಗರಾಜ, ಅಂಗರಾಜನ ಮಗನೇ ವೇನ, ವೇನನ ಕೈಗಳನ್ನು ಸತ್ತಾಗ ಕೈಗಳನ್ನು ಮಥನ ಮಾಡಿದರೆ ಬಂದವರೇ ಋತುಚಕ್ರವರ್ತಿ, ಋತು ಚಕ್ರವರ್ತಿ ಅದ್ಭುತವಾದ ತತ್ವಜ್ಞಾನದ ಉಪದೇಶ ಕೊಡುತ್ತಾರೆ. ಸ್ತೋತ್ರ ಯಾರದ್ದು ಮಾಡಬೇಕು, ಒಳಗಿರುವ ದೇವರದ್ದು ಮಾಡಬೇಕು, ನಮ್ದಲ್ಲ ಅಂತ ಹೇಳಿಕೊಡುತ್ತಾರೆ ಒಂದಿ ಮಾಗಧರಿಗೆ. ನಂತರ ಆಕಳ ರೂಪದಲ್ಲಿ ಭೂದೇವಿ ಬಂದರೆ ಕರುವಾಗಿ ಮನುಗಳನ್ನು ಇಟ್ಟುಕೊಂಡು ಭೂಮಿಯನ್ನು ಸಸ್ಯಶ್ಯಾಮಲ ಮಾಡಿರ್ತಕ್ಕಂಥ ಅವರ ವಂಶದಲ್ಲಿ ಬಂದವರೇ ಬರ್ಹಿಷ್ಮಾನ್, ಅಂದರೆ ಪ್ರಾಚೀನ ಬರ್ಹಿರಾಜ. ನಾರದರಿಂದ ಪುರಂಜನ ಉಪಾಖ್ಯಾನ, ಚುಟುಕಾಗಿ ಹೇಳಿದರೆ ಮನಸ್ಸನ್ನು ಹಿಂಬಾಲಿಸಿದ ಮನುಷ್ಯ, ನಾನಾ ಬಯಕೆಗಳಿಂದ ಕೂಡಿದ ಮನಸ್ಸನ್ನು ಹಿಂಬಾಲಿಸಿದ ಮನುಷ್ಯ ತುಂಬ ಪತನ ಆಗ್ತಾನೆ. ಆಚಾರ್ಯರ ಸಚ್ಚಾಸ್ತ್ರ ಹಿಡಿದಿರತಕ್ಕಂಥ ಬುದ್ಧಿಯನ್ನು ನಾವು ಹಿಂಬಾಲಿಸಿದರೆ ದೇವರು ನಮಗೆ ಸಿಗ್ತಾರೆ. ಇದೇ ಪುರಂಜನೋಪಾಖ್ಯಾನದ ಕಥ. ಆ ರೀತಿಯಲ್ಲಿ ನಾರದರ ಉಪದೇಶದಿಂದ ಒಳ್ಳೆ ಜ್ಞಾನವನ್ನು ಪಡೆದಿರತಕ್ಕಂಥ ಅವರ ಮಕ್ಕಳೇ 10 ಜನ ಪ್ರಚೇತಸರು. ಆ 10 ಜನ ಪ್ರಚೇತಸರಿಗೆ ವಿಶೇಷವಾಗಿ ವೃಕ್ಷ ಕನ್ಯಾ ಮಾರೀಷಾ ಅಂತ ಆಕೆಯನ್ನು ಕೊಟ್ಟು ಚಂದ್ರದೇವರು ವಿಶೇಷವಾಗಿ ಮದುವೆ ಮಾಡುತ್ತಾರೆ. ಅವರಿಗೆ ಹುಟ್ಟಿದ ಒಬ್ಬ ಮಗನೇ ಯಾರು, ದಕ್ಷ ಪ್ರಜಾಪತಿಗಳು ಪುನಃ ಹುಟ್ಟಿ ಬಂದರು ಅಂತ ಹೇಳುತ್ತಾರೆ. ಅವರಿಂದಲೇ ಇಡೀ ಜಗತ್ತು ಪೂರ್ಣ ಆಯಿತು ಅಂತ ತಿಳಿಸಿಕೊಟ್ಟು ನಂತರ ಪ್ರಶ್ನೆ ಬರ್ತಾ ಇದೆ, ಪ್ರಿಯವ್ರತನ ವಂಶವನ್ನು ವರ್ಣನೆ ಮಾಡಿ. ಉತ್ತಾನಪಾದ ರಾಜನದ್ದು ಹೆಚ್ಚಿಗೆ ಪ್ರಶ್ನೆ ಇಲ್ಲ, ಪ್ರಿಯವ್ರತರಾದರದ್ದು ಒಳ್ಳೆ ಪ್ರಶ್ನೆಗಳಿವೆ ಅವರ ಬಗ್ಗೆ, ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.